योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्ठावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। रसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्दति। यो विप्रलम्भविपरीतमतिप्रभूतान् वादान्निरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। श्रीमद्भगवद्गीते ಇಲ್ಲಿ ಪ್ರಾರಂಭವಾಗಿ ಅನೇಕ ದಿವಸಗಳೇ ಕಳೆದಿದೆ, ಅದರಲ್ಲಿ ಈವರೆಗೂ ಸಹ ಮೊದಲ 13 ಅಧ್ಯಾಯಗಳನ್ನು ಭಾಷ್ಯ ತಾತ್ಪರ್ಯ ಮೊದಲಾದವುಗಳ ಹಿನ್ನೆಲೆಯಲ್ಲಿ ನೋಡುತ್ತಾ ಈ ಬಾರಿ 14ನೇ ಅಧ್ಯಾಯದ ಪ್ರವಚನ ಪ್ರಾರಂಭವಾಗಬೇಕಾಗಿದೆ. ಶ್ರೀಮದ್ ಭಗವದ್ಗೀತೆಯ ಮಹಿಮೆ ಅತ್ಯಂತ ವಿಶಿಷ್ಟವಾದದ್ದು. ಜಗತ್ತಿನ ಒಂದು ಗ್ರಂಥ ಇವತ್ತಿನ ಕಾಲದಲ್ಲೂ ಸಹ ಅತ್ಯಂತ ಪರಿಣಾಮಕಾರಿಯಾಗಿ ಅಧ್ಯಾತ್ಮದ ಒಲವನ್ನು ಹುಟ್ಟಿಸುತ್ತೆ ಅಂದರೆ ಅದು ಭಗವದ್ಗೀತೆ ಮಾತ್ರ. ಅಂಥ ವಿಶಿಷ್ಟವಾದ ಕೃತಿ, ಗಾತ್ರದಲ್ಲಿ ಅಷ್ಟು ಚಿಕ್ಕದಾಗಿರತಕ್ಕಂಥ ಕೃತಿ, ತನ್ನ ಪರಿಣಾಮದಲ್ಲಿ ಅರ್ಥ ವಿಸ್ತಾರದಲ್ಲಿ ಮಾತ್ರ ನಭೂತೋ ನ ಭವಿಷ್ಯತಿ. ಇವತ್ತೇನು ಗೀತೆಯನ್ನು ಮಹಾಭಾರತದಲ್ಲೇ ಕೊಂಡಾಡಿದ್ದಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ, ಬೇರೆ ಎಲ್ಲ ಶಾಸ್ತ್ರಗಳು ಒಂದು ಕಡೆಯಾದರೆ ಭಗವದ್ಗೀತೆ ಒಂದೇನೇ ಒಂದು ಕಡೆಗಿದೆ. ಇದನ್ನು ಪ್ರತಿನಿತ್ಯದಲ್ಲೂ ಕೂಡ ಅರ್ಥ ಮಾಡಿಕೊಳ್ಳೋದರಿಂದ ಬರೋ ಪ್ರಯೋಜನ ಊಹಿಸಲಿಕ್ಕೆ ಅಸಾಧ್ಯವಾದಷ್ಟು ದೊಣ್ಣನೆ ಮಾಡಿದ್ದಾರೆ. ಕಾರಣ, ಉಳಿದೆಲ್ಲ ಗ್ರಂಥಗಳಲ್ಲಿ ಭಗವಂತನ ಮಹಿಮೆ ಬಂದಿದ್ದರೆ ಇದರಲ್ಲಿ ಭಗವಂತನ ಉಪದೇಶವೇ ಇದೆ, ನೇರವಾಗಿ ಭಗವಂತನ ಬಾಯಿಂದ ಬಂದಿದೆ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ, ಅವತ್ತು ಹೇಳಿದ ಈ ಮಾತು ಸತ್ಯವಾಗಿ ಇವತ್ತಿನ ಜನಗಳಿಗೆ ಮನವರಿಕೆಯಾಗ. ಭಗವದ್ಗೀತಾ ಅಂತಷ್ಟೇ ಅದಕ್ಕೊಂದು ತನ್ನದೇ ಆದ ಒಂದು ಮಾಂತ್ರಿಕ ಶಕ್ತಿ. ಓದದೇ ಇದ್ದವರು ಸಹ ಓ ಭಗವದ್ಗೀತೆ ಅಂದರೆ ವಿಶ್ವಮಾನ್ಯವಾದ ಗ್ರಂಥ ಅಂತ ತಿಳಿಯೋಷ್ಟರ ಮಟ್ಟಿಗೆ ಅದು ಆಧುನಿಕರು ಅರ್ವಾಚೀನರು ಪ್ರಾಚೀನರು ಏನೇನಿರ್ತಾರೆ ಅದರ ಬಗ್ಗೆ ತನ್ನದೇ ಆದ ಒಂದು ಬೈಯೋರು ಕೂಡ ಅದನ್ನೇ ಜಾಸ್ತಿ ಬೈತಾರೆ ಯಾಕೆಂದರೆ ಭಾರಿ ಇಂಪಾರ್ಟೆಂಟ್ ಆದ್ದರಿಂದ ಆ ಕಡೆಗೆ ಗಮನ ಕೊಡ್ತಾರೆ. ಸಾಮಾನ್ಯರ ಬಗ್ಗೆ ಗಮನ ಕೊಡೋದಕ್ಕಿಂತ ಯಾವುದೇ ಒಂದು ಸ್ತೋತ್ರ ನಿಂದೆ ಎಲ್ಲವನ್ನೂ ಕೂಡ ಶ್ರೇಷ್ಠ ಒಂದು ಕೃತಿ ಅಥವಾ ವ್ಯಕ್ತಿಗಳ ಬಗ್ಗೆ ಮಾಡೋದು ಅಭ್ಯಾಸ ಭಗವದ್ಗೀತೆಯನ್ನು. ಆಶ್ಚರ್ಯ ಅಂದರೆ ಹಿಂದಿನವರ್ಯಾರೋ ಅದನ್ನು ಬೈದೇ ಇಲ್ಲ, ದೊಡ್ಡ ಆಶ್ಚರ್ಯ. ಇಡೀ ಪರಂಪರೆಯೊಳಗೆ ಎಷ್ಟೇ ಮತಾಚಾರ್ಯರು ವಿಭಿನ್ನವಾದ ದೃಷ್ಟಿಕೋನ ಹೊಂದಿದ್ದರೂ ಕೂಡ ಅದರಲ್ಲಿ ಭಗವದ್ಗೀತೆಯ ಅರ್ಥ ಹೀಗೆ ಅಂತ ಹೇಳಲು ಪ್ರಯತ್ನಪಟ್ಟಿದ್ದಾರೆ ಹೊರತು ಭಗವದ್ಗೀತೆಯ ಬಗ್ಗೆ ಒಂದು ಕೆಟ್ಟ ಮಾತನ್ನು ಆಡಿದ ಜನ ಹಿಂದೆ ಸಿಗೋದಿಲ್ಲ. ಇವತ್ತಂಥವರೆಲ್ಲ ಸಿಗ್ತಾರೆ, ಭಗವದ್ಗೀತೆಯನ್ನು ಬಗ್ಗೆ ಇವತ್ತು ಸಿಗ್ತಾರೆ, ಆದರೆ ಅವರಲ್ಲಿ 90% ಪಾಲಿದ್ರೆ ಭಗವದ್ಗೀತೆ ಓದಿದವರೇ ಅಲ್ಲ ಅಂಬುದು ಮೊದಲನೇ. ಓದಿದವರೇ ಅಲ್ಲ, ಮತ್ತು ಅವರಿಗೆ ಬೇಕಾಗಿರೋದು ನಿಂದೆ ಮಾಡೋದೇ ಹೊರತು ಅರ್ಥ ಮಾಡಿಕೊಳ್ಳೋದೇ ಅಲ್ಲ. ಅಂಥವ್ರ ಬಗ್ಗೆ ಏನು ಪ್ರಯೋಜನ ಇಲ್ಲ. ಭಗವದ್ಗೀತೆಯನ್ನು ಇವತ್ತು ಎಷ್ಟರ ಮಟ್ಟಿಗೆ ಜನ ಆಧುನಿಕರು ಮೆಚ್ಚುತ್ತಾರೆ ಅಂದರೆ ಅದು ಅಧ್ಯಾತ್ಮದ ಕೃತಿ ಅಷ್ಟೇ ಅಲ್ಲ, ನಮ್ಮ ನಿತ್ಯ ಜೀವನದ ಅನೇಕ ಸಮಸ್ಯೆಗಳನ್ನು ಅದರಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೆ ಬರುತ್ತೆ ಅನ್ನೋದನ್ನು ತಿಳಿಸ್ತಾ ಇತ್ತು. ಭಗವದ್ಗೀತಾ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳೋ, ಭಗವದ್ಗೀತಾ ಆ್ಯಂಡ್ ಕೌನ್ಸೆಲಿಂಗ್. ಇವೆಲ್ಲ ಯೋಚನೆ ಮಾಡಿದರೆ ಯಾವುದೇ ಒಂದು ಆಪ್ತ ಸಲಹೆ ಬೇಕೋ ಭಗವದ್ಗೀತೆಯನ್ನು ಕೇಳಬೇಕು, ಯಾವುದೇ ಒಂದು ವಿಧವಾದ ಆಡಳಿತ ಕೌಶಲ್ಯ ಬೆಳೆಸಿಕೊಳ್ಬೇಕೋ ಭಗವದ್ಗೀತೆಯನ್ನು ಕೇಳಬೇಕು, ಯಾವುದೇ ರೀತಿಯಾದ ಮಾನಸಿಕವಾದಂಥ ಒಂದು ನೋವನ್ನು ಮರಿಬೇಕೋ ಭಗವದ್ಗೀತೆಯನ್ನು ಕೇಳಬೇಕು. ಹೀಗೆ ಭಗವದ್ಗೀತೆ ವಿಶಿಷ್ಟವಾದಂತಹ ಪರಿಣಾಮ ಬೀರ್ತಕ್ಕಂಥ ಕೃತಿ. ಅದು ಮೂಡಿ ಬಂದಿದ್ದು ಹಾಗೇನೆ, ಅರ್ಜುನ ಸಮಸ್ಯೆಗೆ ಒಳಗಾಗಿದ್ದಾಗ ಅದಕ್ಕೆ ಪರಿಹಾರ ಕೊಟ್ಟಿದ್ದಾದ್ರಿಂದ ಸಮಸ್ಯೆ ಇದ್ದವರಿಗೆಲ್ಲ ಭಗವದ್ಗೀತೆ ಬೇಕೇ ಬೇಕಾಗುತ್ತೆ. ಸಮಸ್ಯೆ ಎಲ್ಲ ಜನ ಇಲ್ಲೇ ಇಲ್ಲ, ಆದ್ರಿಂದಾಗಿನೇ ಭಗವದ್ಗೀತೆ ಎಲ್ಲರಿಗೂ ಬೇಕು ಅನ್ನೋದು ಸ್ಪಷ್ಟ. ಭಗವದ್ಗೀತೆಯನ್ನು ಬೇಡದ ಮನುಷ್ಯ ಅಂದರೆ ಅವನಿಗೆ ಸಮಸ್ಯೆ ಇರಬಾರ್ದು ಅಥವಾ ಸಮಸ್ಯೆ ಇದೆ ಅಂತಲೂ ಬುದ್ಧಿ ಇರಬಾರ್ದು, ಅಂಥವ್ರಿಗೆ ಮಾತ್ರ ಬೇಡ ಅಷ್ಟೇ. ಇವತ್ತು ಸಮಸ್ಯೆ ಇದೆ ಎಂಬ ಬುದ್ಧಿಯಲ್ಲಿ ಜನ ಹುಚ್ಚರಂತವರು ಸಿಗ್ತಾರೆ, ಆದರೆ ಸಮಸ್ಯೆ ಇಲ್ಲದವರು ಮಾತ್ರ ಎಂದು ಸಿಗೋದೇ ಇಲ್ಲ. ಈ ದೃಷ್ಟಿಯಿಂದ ಭಗವದ್ಗೀತೆಯ ಒಂದು ನಿಜವಾದ ಅಧ್ಯಯನ, ಪ್ರಾಮಾಣಿಕವಾದಂಥ ಅಧ್ಯಯನ, ನಿಜವಾದ ಅರ್ಥದಲ್ಲಿ ಎಲ್ಲ ವಿಧವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಸಮಸ್ಯೆಯಿಂದಾಗುವ ಪರಿಣಾಮ ಏನು ಗೊತ್ತೇನು, ಅದು ದುಃಖದಲ್ಲಿ ಪರ್ಯವಸಾನವಾಗುತ್ತೆ. ಅಯ್ಯೋ ಸಮಸ್ಯೆ ಬಂದಿದೆ, ಏನು ತೋಚ್ತಾ ಇಲ್ಲ, ಈ ಸಮಸ್ಯೆಗೂ ದುಃಖಕ್ಕೂ ನೇರ ಗಂಟು ಉಂಟು. ಸಮಸ್ಯೆ ಪರಿಹಾರ ಆದ ತಕ್ಷಣ ಮನಸ್ಸು ಹಗುರ ಆಗುತ್ತೆ, ಸಮಸ್ಯೆ ಇದ್ದಾಗ ಮನಸ್ಸು ಭಾರ ಆಗುತ್ತೆ. ಆದ್ದರಿಂದ ಭಗವದ್ಗೀತೆ ಸಮಸ್ಯೆಯನ್ನು ಪರಿಹಾರ ಮಾಡೋದ್ರ ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅನ್ನೋದೇ ಅದರ ವಿಶೇಷ. ಒಂದೊಂದು ಶ್ಲೋಕ ಶ್ಲೋಕವೂ ಕೂಡ ಅಷ್ಟು ಮನೋಜ್ಞವಾದದ್ದು. ಅರ್ಜುನನ ಪೂರ್ವಪಕ್ಷದಿಂದನೇ ಪ್ರಾರಂಭ ಮಾಡಿ ಆತ ಪ್ರಶ್ನೆ ಕೇಳೋದರಲ್ಲೇನೆ ಎಷ್ಟು ವಿಶಾಲವಾದ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತಾನೆ, ಅದನ್ನು ಭಗವಂತ ಎಷ್ಟು ತಾಳ್ಮೆಯಿಂದ ಎಷ್ಟು ಸಮಗ್ರವಾಗಿ ವಿವೇಚನೆ ಮಾಡಿ ಉತ್ತರ ಕೊಡ್ತಾ ಇದ್ದಾನೆ ಅನ್ನೋದೇ ಅದರ ಒಂದು ವೈಶಿಷ್ಟ್ಯ. ಅತ್ಯಂತ ತಾತ್ವಿಕವಾದ ಪ್ರಶ್ನೆಗಳಿಗೆ ಎಲ್ಲರಿಗೂ ಮನಮುಟ್ಟತಕ್ಕಂಥ ಉತ್ತರ ಕೊಡೋದ್ರೆ ಸಾಮಾನ್ಯವಾದ ಸಂಗತಿಯಲ್ಲ. ಮಿತಿ ಒಂದು ಕಡೆಗೆ ಮಿತಿ ಇದೆ, ಈ ದರಿದ್ರ ಸೀರಿಯಲ್ಗಳೇ ಅವ್ರು ವರ್ಷಗಟ್ಟಲೆ ಆದರೂ ಅರ್ಥ ಇರೋದ್ರೆ ಹೋಗ್ತಾನೆ ಇರುತ್ತೆ ಮುಂದಕ್ಕೆ, ಅದು ಅರ್ಥ ಎಲ್ಲ ಮಾಡಲಿಲ್ಲ ಮುಂದಕ್ಕೆ ಹೋಗ್ತಿರೋದೇ ಕೆಲಸ. ಆದರೆ ಅಷ್ಟು ಚಿಕ್ಕದಾಗಿ ಇಡೀ ಒಂದು ಕೈ ನಡ್ಕೋಬೋದಾದ ಗ್ರಂಥ ಇಡೀ ವಿಶ್ವದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಾಗುತ್ತೆ ಅಂದರೆ ಅದೇ ಒಂದು ಅದ್ಭುತ. ಭಗವಂತ ಹೇಳಿದ್ದೆಷ್ಟು ಅದ್ಭುತನೋ ಆ ಕೃತಿ ಇವತ್ತು ನೋಡ್ತಾ ಇದ್ದರೆ ಉಂಟು ಮಾಡತಕ್ಕಂಥ ಪರಿಣಾಮವೇ ಅದ್ಭುತವಾದದ್ದು. ಅರ್ಜುನನ ಒಂದು ಸಮಸ್ಯೆ, ನಾನೀಗ ಯುದ್ಧ ಮಾಡಲಾರೆ ಅಂತಕ್ಕಂಥ ಸಮಸ್ಯೆ, ಯುದ್ಧದಿಂದ ದುಷ್ಪರಿಣಾಮ ಸಾಕಷ್ಟು ಆಗುತ್ತೆ ಅಂತಕ್ಕಂಥ ಒಂದು ಇಲ್ಲದ ಒಂದು ತರ್ಕವನ್ನು ಮಂಡಿಸ್ತಕ್ಕಂಥ ರೀತಿ, ಇದನ್ನೆಲ್ಲ ಭಗವಂತ ವಿವೇಚನೆ ಮಾಡ್ತಾ ಅರ್ಜುನ ಇದು ಸರಿಯಲ್ಲ ಅಂದರೆ ಸಮಸ್ಯೆಯನ್ನು ಎದುರಿಸಬೇಕೇ ಹೊರತು ಅದನ್ನು ಬಿಟ್ಟು ಹೋಗೋದು ಪರಿಹಾರ ಅಲ್ಲ. ಒಂದು ಎಸ್ಕೇಪಿಸಮ್ ಕಾನ್ಸೆಪ್ಟ್ ಇದೆ ಅದರೊಳಗೆ, ನಾನು ಬಿಟ್ಟು ಹೋಗಿ ಯುದ್ಧ ಮಾಡೋದಲ್ಲ ಬಿಟ್ಟು ಹೋಗಿಬಿಡ್ತೇನೆ, ಇದು ಅರ್ಜುನನ ವಾದ. ಈ ಯುದ್ಧ ಗುರುನಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಮಪೀಹ ಲೋಕೆ. ಅರ್ಜುನನ ಈ ಮಾತಿನೊಳಗೆ ಸ್ಪಷ್ಟವಾಗಿ ನಾನು ಭಿಕ್ಷೆ ಬೇಕಾದರೂ ಬಿಡ್ತೇನೆ, ಯುದ್ಧ ಮಾಡೋದಿಲ್ಲ. ಇದನ್ನು ಏನು ತೋರಿಸ್ತಾ ಇದೆ, ಒಂಥರ ಕರ್ತವ್ಯದಿಂದ ವಿಮುಖನಾಗೋದು, ಅಂದರೆ ಇನ್ನೊಂದು ದೃಷ್ಟಿಯಿಂದ ಎಸ್ಕೇಪ್ ಆಗ ಪಲಾಯನವಾದ ಅಂತ ಹೇಳುತ್ತೆ ಅಲ್ಲ, ಅದು ಒಂದು ಭಗವಂತನ ಉಗ್ರವಾಗಿ ಖಂಡನೆ ಮಾಡ್ತಾ ಇದ್ದ. ಅದು ಬಹುಜನರ ಸಮಸ್ಯೆ, ಅದೇ ಒಂದು ಸಮಸ್ಯೆ ಪರಿಹಾರವಾಗೋದಿಲ್ಲ, ಅದರ ಬದಲು ಪರಿಹಾರ ಯಾವ್ಯಾವುದರಿತಲ್ಲಿ ಕಾಣ್ತಾನೆ. ಅರ್ಜುನ ಯುದ್ಧ ಬಿಟ್ಟು ಭಿಕ್ಷೆ ಬಿಡ್ತೇನೆ ಅಂತ, ಕೆಲವರು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣನೇ ಬಿಡ್ತೇವೆ ಅಂತ ಹೇಳಿಬಿಡ್ತಾರೆ. ಇವತ್ತು ನೋಡ್ತಿರೋದಾದ್ರೆ ಪೇಪರ್ ಎಷ್ಟು ನೋಡ್ತಾ ಇದ್ದೇವೆ ನಾವೀಗ. ಇದರ ಅರ್ಥ ಏನು, ಅವರಿಗೆ ಸಮಸ್ಯೆಯ ಉಲ್ಬಣತೆ ಎಷ್ಟಕ್ಕೆ ಬಂದಿದೆ ಅಂದರೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಅವರನ್ನು. ಆಗ ನಮಗೆ ಅರ್ಥ ಆಗುತ್ತೆ ಸಮಸ್ಯೆಯ ಪರಿಹಾರ ಅಂದರೆ ಅದು ಬದುಕು ಮತ್ತು ಮುಂದಿನ ಬದುಕಿನ ಪ್ರಗತಿ ಎರಡನ್ನೂ ಸಾಧಿಸಿಕೊಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಅರ್ಜುನ ಬರೀ ಪ್ರಶ್ನೆ ಕೇಳಿ ಸುಮ್ಮನಾಗಿದ್ದರೆ ಬೇರೆ, ಇವತ್ತು ಸಮಸ್ಯೆಗಳು ಎಲ್ರಿಗೂ ಇದೆ, ಪರಿಹಾರ ಆಗ್ತಾ ಇಲ್ಲ. ಕಾರಣ ಅಂದರೆ ಅವ್ರು ಪರಿಹಾರವಾಗ ಜಾಗದ ಹತ್ರ ಹೋಗ್ತಾ ಇಲ್ಲ, ಇದು ಸಮಸ್ಯೆ ಆಗಿರೋ. ಪರಿಹಾರ ಎಲ್ಲಿದೆ ಅಲ್ಲಿ ಹೋಗೋದಿಲ್ಲ, ಅದರಿಂದಾಗಿ ಅವ್ರ ಸಮಸ್ಯೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದು ಪರೀಕ್ಷೆಗಾದರೂ ಭಗವದ್ಗೀತೆ ಓದಬೇಕು. ಸಮಸ್ಯೆ ಇರೋ ನಿಶ್ಚಿತ ಆದಮೇಲೆ ಪರಿಹಾರ ಕೊಡುತ್ತೆ ಅಂತ ಹೇಳ್ತಾರಲ್ಲ, ನೋಡೇ ಬಿಡೋಣ ಅಂತಾದರೂ ಭಗವದ್ಗೀತೆ ಓದಿದ್ರು ಸಾಕು, ಒಳ್ಳೆ ಒಂದು ಪ್ರಯೋಜನ ಪಡಿಬಹುದು. ಆದರೆ 99% ಪಾಲ ಜನಗಳು ಭಗವದ್ಗೀತೆಯ ಪರಿಹಾರವನ್ನು ಪಡೀಲಿಕ್ಕೆ ಪ್ರಯತ್ನನೇ ಪಡೋದಿಲ್ಲ ಅಂದಮೇಲೆ ಅದು ಅವರ ದೌರ್ಭಾಗ್ಯ ಅಷ್ಟೆ. ಅರ್ಜುನ ಅದಕ್ಕೆ ದೊಡ್ಡ ದೃಷ್ಟಾಂತ, ಹೇಗಿರಬಾರದು ಅಂತ ಹೇಳೋದಕ್ಕೆ ಪ್ರಯೋಜನ ಪಡಿತಾ ಇದ್ದಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಭಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ನಾನು ಶಿಷ್ಯನಾಗಿದ್ದೇನೆ, ನಿನ್ನನ್ನು ಸಂಪೂರ್ಣವಾಗಿ ನಂಬಿದ್ದೇನೆ, ಪ್ರಪನ್ನಂ ಸಂಪೂರ್ಣವಾಗಿ ನಂಬಿದ್ದೇನೆ, ನೀನು ನನಗೆ ಪರಿಹಾರವನ್ನು ಕೊಡು. ಈ ಸಂಪೂರ್ಣವಾಗಿ ನಂಬೋದು ನಮಗೆ ಎಲ್ಲಿ ಗೊತ್ತಾಗುತ್ತೆ ಗೊತ್ತಾ? ಆಪರೇಷನ್ ಥಿಯೇಟರ್ ಮಲಗಿರ್ತಾನೆ ಡಾಕ್ಟರ್, ಔಷಧಿ ಆಪರೇಷನ್ ಮಾಡ್ತಾರೆ, ಬೇರೆ ದಾರಿನೇ ಇಲ್ಲ ಅವನಿಗೆ, ಸಂಪೂರ್ಣ ನಂಬದೆ ಬೇರೆ ದಾರಿನೇ ಇಲ್ಲ. ಮತ್ತೆ ಎಚ್ಚರ ಕೂಡ ಇರೋದಿಲ್ಲ ಅವನಿಗೆ, ಎಷ್ಟೋ ಸಲ ಎಚ್ಚರ ಕೂಡ ಇರೋದಿಲ್ಲ. ಅವನು ಏನು ಮಾಡ್ತಾರೋ ಗೊತ್ತಿಲ್ಲ, ಡಾಕ್ಟ್ರಿಗೆ ಇಲ್ಲಿ ಕೋಯ್ ಬಡಿ, ಇಲ್ಲಿ ಕೋಯ್ ಹೇಳಕ್ಕೂ ಬರೋದಿಲ್ಲ ಅವನಿಗೆ, ಮೆಲ್ಲಗೆ ಅಂತ ಹೇಳಕ್ಕೆ ಬರೋದು ಏನೂ ಇಲ್ಲ ಎಂದು ಎಂಥ ಸ್ಥಿತಿ ಇದೆ ಒಂದು. ಇವತ್ತು ನಮ್ಮಂತ ಇರತಕ್ಕಂಥ ಮನುಷ್ಯರನ್ನೇ ನಮ್ಮ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಅಷ್ಟು ನಂಬ್ತೇವೆ ಅಂದಮೇಲೆ ಭಗವಂತನನ್ನು ಎಷ್ಟು ನಂಬಬೇಕು ಲೆಕ್ಕ ಹಾಕಿ. ತುಂಬ ಜನ ಇದಕ್ಕೆ ಭಾರಿ ಬೇಜಾರು ಮಾಡ್ಕೊಳ್ಳೋ ಜನ ಇರ್ತಾರೆ. ಏ ಪೂರ್ತಿ ನಂಬಿ ಅಂದ್ರೆ ಏನರ್ಥ? ನಮ್ಮ ವ್ಯಕ್ತಿತ್ವನೇ ಹಾಳಾಗಿ ಹೋಗೋದಿಲ್ವಾ? ಮತ್ತೆ ಇವತ್ತು ತಲೆಯಟ್ಟೆ ಮಾಡಿದ್ರೇ ಪೂರ್ತಿ ನಂಬಿದಾಗ ಲೆಕ್ಕ ಅವ್ರಿ. ಏನಾದರೂ ಅಡ್ಡಾಡ್ಡ ಪ್ರಶ್ನೆ ಮಾಡಬೇಕು ಅಂತ ತಿಳ್ಕೊಂಡಿರ್ತಾನೆ. ಪೂರ್ತಿ ನಂಬೋದು ಸಾಧ್ಯ ಇಲ್ಲ, ನಂಬೋದು ಜಾಗ ಇದೆ ಈಗ ಆಗ್ಲೇನೆ. ಬಸ್ನಲ್ಲಿ ಕೂತು ಡ್ರೈವರ್ನ ಪೂರ್ತಿ ನಂಬಬೇಕು, ನಿದ್ದೆ ಮಾಡೋಕ್ಕಾಗ್ತಿತ್ತ ಪೂರ್ತಿ ನಂಬದೆ ಹೋದರೆ? ಗರಿಕೆ ಹೊಡಿತಾ ಮರಗಿರ್ತಾನೆ ನೈಟ್ ಬಸ್ಸಲ್ಲಿ ಅಂದರೆ ನಂಬಿದ್ದಾನೆ ಅಂತ ಆಯ್ತಾ ಇಲ್ಲ. ಈಗ ಅವರೆಲ್ಲರ ಪ್ರಾಣ ಅವನ ಕೈಯಲ್ಲಿದೆ. ಈಗ ಅಷ್ಟು ಜನಗಳು ಪ್ರಾಣ ಕೊಟ್ಟು ನಂಬಿ ಕೂತಿದ್ದಾರೆ, ಅವನು ನಿಶ್ಚಿಂತ ಕರ್ಕೊಂಡು ಹೋಗ್ತಾನೆ. ವಿಶ್ವ ಅವನ ಹೆಸರು ಕೂಡ ಗೊತ್ತಿಲ್ಲ ರೀ, ಮೊದಲನೇದಾಗಿ ಹೆಸರು ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಅವನೇನು ಬಯೋಡೇಟಾ ಕೂಡ ಇವ್ರ ಮುಂದೆ ಇಲ್ಲ. ಸರ್ಕಾರ ಅಪಾಯಿಂಟ್ ಮಾಡಿದೆ, ಇದು ಒಂದು ಧೈರ್ಯ. ಆ ಕಂಪನಿ ಅಪಾಯಿಂಟ್ ಮಾಡಿದೆ, ಒಂದು ಧೈರ್ಯ. ಅಷ್ಟನ್ನ ನಂಬಿ ಇವ್ರು ಮಲಗೋದಾದರೆ ಸ್ವತಃ ಭಗವಂತ ವಿಶ್ವದ ಸ್ವಾಮಿ, ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಅಂತ ಭಗವಂತನ ಮಾತಿಗೆ ನಾವು ಎಷ್ಟು ಗಮನ ಕೊಡಬೇಕು ಲೆಕ್ಕ? ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಿದರೆ ಪೂರ್ತಿ ನಂಬೋದು ಒಂಬುದು ಇವತ್ತು ದಿನೇ ದಿನ ಕಡಿಮೆ ಆಗ್ತಾ ಇದೆ. ನಾವು ಯಾರನ್ನು ನಂಬೋದಿಲ್ಲ, ಭಾರ ದೊಡ್ಡಸ್ತಿಗೆ ಮಾತಾಡ್ತಾನೆ, ಯಾರನ್ನು ನಂಬೋದಿಲ್ಲ, ಹುಚ್ಚ ಅಂತ ಕರೀತಾರಷ್ಟೇ. ಯಾರನ್ನು ನಂಬೋದಿಲ್ಲ ಅಂದರೆ ಬುದ್ಧಿನೇ ಇಲ್ಲ, ತಮಾಷೆ ಮಾಡ್ತಾರೆ ಇಂಗ್ಲೀಷ್ನೊಳಗೆ. ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ದಟ್ ಈಸ್ ಮೈ ಬಿಲೀಫ್ ಅಂತ ಹೇಳೋದು. ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ದಟ್ ಈಸ್ ಮೈ ಬಿಲೀಫ್, ಅದೇ ಕಾಂಟ್ರಡಿಕ್ಷನ್ ಅದು. ಅದು ನಂಬೋದಿರೋದ್ರೆ ಒಂದು ನಂಬಿಕೆ ಆಯ್ತಲ್ಲ ಈ ಮಧ್ಯೆ. ಆದ್ದರಿಂದ ಇಂಥ ಮಾತುಗಳಿಂದ ಸಾಮಾನ್ಯ ಜನಗಳನ್ನು ಮೋಸಪಡಿಸಬಹುದೇ ಹೊರತು ಅದು ಒಂದು ತಿಳುವಳಿಕೆ ಇರತಕ್ಕಂಥ ಜನಗಳ ಮಾತಲ್ಲ ಅದೆಲ್ಲ ಕೂಡ. ಅರ್ಜುನನ ಈ ಧ್ಯೇಯ ನಮ್ಮ ಇಡೀ ಜೀವನದಲ್ಲಿ ಮಾರ್ಗದರ್ಶಕ ಸೂತ್ರ ಅದು. ಒಂದು ಒಬ್ಬ ಜಿಜ್ಞಾಸು ಹೇಗಿರಬೇಕು, ಆದರ್ಶ ಭಕ್ತ ಹೇಗಿರಬೇಕು, ಭಗವದ್ಗೀತೆ ಆದಿಗಳನ್ನು ಓದ್ತಕ್ಕಂಥ ವ್ಯಕ್ತಿಯ ಒಂದು ಮನಸ್ಸು ಎಷ್ಟು ತೆರೆದಿರಬೇಕು, ಎಷ್ಟು ಆಳವಾಗಿ ತನ್ನ ಉಪದೇಶಕ ವ್ಯಕ್ತಿಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳೋದಕ್ಕೆ ಆ ಮಾತು ಅಪೂರ್ವವಾದಂಥ ಮಾತು. ಪ್ರಾಹಿಮಾಂ ಮಾಂ ಪ್ರಪನ್ನಂ ಅಂತ ಮುಂದೆ ಹೇಳೋ ಹಾಗೆ ಶಾಧಿಮಾಂ ತ್ವಾಂ ಪ್ರಪನ್ನಂ, ನನ್ನನ್ನು ಶಾಸನ ಮಾಡು, ನೀನೀಗ ಶಾಸನ ಮಾಡು, ಬೇಕಾದ್ದು ಮಾಡು, ನಾನು ತಯಾರಾಗಿದ್ದೇನೆ. ಈ ಒಂದು ಮನೋಭಾವದಲ್ಲಿ ಶ್ರೋತೃವಿನ ಯಶಸ್ಸಿದೆ ಅಂತ ಹೇಳಿದ್ದಾರೆ. ಶ್ರೋತ್ರಾನುಕೂಲ್ಯ ಅಂದರೆ ಅದೇನು? ಶ್ರೋತ್ರಾನುಕೂಲ್ಯ ಅದು. ಅರ್ಜುನ ಎಷ್ಟರ ಮಟ್ಟಿಗೆ ಆಗಿದ್ದಾರೆಂದರೆ ಬೇರೆ ಕಡೆ ಅವರ ಮನಸ್ಸು ಅವ್ರಿಗೆ ಸಾಧ್ಯತೆಯೇ ಇಲ್ಲ ಹೇಳ್ತಾರೆ. ಇಡೀ ನನಗೆ ತ್ರೈಲೋಕ್ಯದ ಸಾಮ್ರಾಜ್ಯವನ್ನು ಕೊಟ್ಟರೂ ಕೂಡ ನಾನು ತೋಳಕ್ಕೆ ಸಿದ್ಧನಿಲ್ಲ, ನನಗೆ ಬೇಕಾಗಿದ್ದ ನನ್ನ ಪ್ರಶ್ನೆಗೆ ಪರಿಹಾರ ಅಷ್ಟೆ. ನಹಿ ಪ್ರಪಶ್ಯಾಮಿ ಮಮಾಪ ಅನುದ್ಯಾತ್ ಯಶೋಕ ಮುಚ್ಚೋಷಣ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಆ ಸಮಸ್ಯೆಯ ಪರಿಹಾರದಲ್ಲಿ ಏನು ಯಶಸ್ಸಿದೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಯಾವುದೊಂದು ಸ್ಕ್ರೂ ಹೋಗಿಬಿಟ್ಟಿದೆ, ಬಂಗಾರದ ಗಟ್ಟಿ ಪಕ್ಕದಲ್ಲಿದ್ದರೂ ಮುಂದಕ್ಕೆ ಹೋಗೋದಿಲ್ಲ, ಸ್ಕ್ರೂನೇ ಹಾಕಬೇಕು ಅದಕ್ಕೆ. ಅದು 10 ಪೈಸೆ ಇರ್ಬೋದು, ಇವತ್ತೆ 10 ಪೈಸೆ ಸ್ಕ್ರೂ ಇರ್ಬೋದು, ಅದನ್ನು ಬಿಟ್ಟು ಬಂಗಾರದ ಗಟ್ಟಿ ಇಟ್ಟು ಏನು ಪಂಚಾಮೃತಾಭಿಷೇಕ ಮಾಡಿದ್ರೆ ಮುಂದಕ್ಕೆ ಹೋಗೋದಿಲ್ಲ. ಅದು ಮಾಡಬೇಕಾದ್ರೆ ಆ ಸ್ಕ್ರೂ ಅಷ್ಟು ಹಾಕ್ಬೇಕಷ್ಟೇ. ಅಂದರೆ ಸಮಸ್ಯೆಗೆ ರೆಲೆವೆಂಟ್ ರೆಮಿಡಿಯ ಹೊರತು ಬೇರೆ ಏನು ಕೊಟ್ಟರು ಇರೆಲೆವೆಂಟ್ ಆಗ್ತದೆ. ಆದರೆ ನಮ್ಮ ಜೀವನದ ಸಮಸ್ಯೆ ಏನು ಅರ್ಜುನಗೆ ಅರ್ಥ ಆಯಿತು, ಜಗತ್ತಿನ ಯಾವ ಭೋಗಭಾಗ್ಯವೂ ಕೂಡ ಈ ನಮ್ಮ ಮೂಲಭೂತ ಸಮಸ್ಯೆಗೆ ಉತ್ತರ ಅಲ್ಲ ಅರ್ಜುನ ತಿಳ್ಕೊಂಡಿದ್ದಾನೆ. ಜಗತ್ತಿನ ಯಾವುದೇ ಭೋಗಭಾಗ್ಯ, ಇಡೀ ಸಾಮ್ರಾಜ್ಯ ಪದವಿ, ಇದ್ಯಾವುದೂ ಕೂಡ ನಮ್ಮ ಒಂದು ಆಧ್ಯಾತ್ಮಿಕ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅಥಾ ಅಂತ ವೈರಾಗ್ಯ ಅಂತ ಕರೆದಿರೋ. ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಪೂರ್ಣವಾಗಿ ಅದಕ್ಕೆ ಮನುಷ್ಯ ಒಪ್ಪಿಸಿಕೊಡುತ್ತಾನೆ. ನಮಗೆ ಇದು ಅರ್ಥ ಆಗಬೇಕಾಗಿದೆ. ಅರ್ಜುನನ ಮಾತಿನಲ್ಲಿ ಉತ್ತರ ಇದೆ. ಅವತ್ತು ಲೌಕಿಕ ಭೋಗಭಾಗ್ಯಗಳು ನಮಗಿದೆ, ನಮಗೇನು ಸಮಸ್ಯೆ ಇದೆ ಅಂತ ಯಾರಾದ್ರೂ ಕೇಳಿದರೆ ಅದೇನು ಉತ್ತರನೇ ಅಲ್ಲ. ಅದು ನಿಜವಾದ ಅರ್ಥದಲ್ಲಿ ನಿಮ್ಮ ಜೇಬಲ್ಲಿ ಒಂದು ಪರೀಕ್ಷೆ ಹಾಲಿಗೆ ಟಿಫನ್ ಕ್ಯಾರಿಯರ್ ಒಯ್ದು ಮಾತ್ರಕ್ಕೆ ನೀವು ಬರೀತೀರಿ ಅಂತೇನಲ್ಲ. ಹಸಿವಾದ್ರೆ ತಿನ್ಬೋದೇ ಹೊರತು ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಉಪಯೋಗಿಲ್ಲ ಅದು ಅಂತ. ಅದರಿಂದ ನೀವು ಹೊಟ್ಟೆಗಾಗತ್ತೆ ಹೊರತು ಪಾಸ್ ಆಗತ್ತಕ್ಕೆ ಸಾಮರ್ಥ್ಯ ಅದಕ್ಕಿಲ್ಲ. ಅದು ಹೇಗೆ, ಎಷ್ಟು ಆಹಾರ ಇದೆ ಅಂತ ನಂಬಿಕೆ ಕೂಡ ಎಷ್ಟೊತ್ತಿರುತ್ತೆ, ಮತ್ತೆ ಕೆಟ್ಟ ಹೋಗುತ್ತೆ ಅಷ್ಟೇ, ಕೊಳತು ಹೋಗುತ್ತೆ, ಹಳಸಿ ಹೋಗುತ್ತೆ, ಉಪಯೋಗ ಇಲ್ಲ. ಅದು ತಾತ್ಕಾಲಿಕ ರೆಮಿಡಿನೇ ಹೊರತು ಶಾಶ್ವತ ರೆಮಿಡಿ ಅಲ್ಲ. ಅದೇ ರೀತಿಯಲ್ಲಿ ಇವತ್ತಿನ ಒಂದು ಲೌಕಿಕದ ಇತಿಮಿತಿಗಳನ್ನು ಅರ್ಜುನ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಭೂಲೋಕದಲ್ಲಿ ಆ ಕೆಲಸ ಸಿಕ್ಕರೆ ಚೆನ್ನಾಗಿರ್ತಿತ್ತೇನೋ, ಈ ಅಧಿಕಾರ ಚೆನ್ನಾಗಿರ್ತಿತ್ತೇನೋ, ಈ ಊರಲ್ಲಿದ್ದರೆ ಆಗ್ತಿತ್ತೋ ಏನೋ, ಸ್ವಲ್ಪ ಹಣಕಾಸು ಜಾಸ್ತಿ ಇದ್ರೆ ಆಗ್ತಿತ್ತೋ ಏನೋ, ಏನೇನೋ ಅನ್ಕೋತಾ ಇರ್ತಾನೆ. ಅದಕ್ಕೆ ಅರ್ಜುನನ ಕ್ಲೈಮ್ಯಾಕ್ಸ್ ಹೇಳ್ತಾರೆ, ಸುರಾಣಾಮಪಿ ಚಾಧಿಪತ್ಯಂ, ಇಂದ್ರ ಪದವಿ ಕೊಟ್ಟರು ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸುರಾಣಾಮಪಿ ಚಾಧಿಪತ್ಯಂ, ಇಂದ್ರಾದಿ ದೇವ ದೇವತೆಗಳ ಪದವಿಯೂ ಕೂಡ ನಮ್ಮ ನಿಜವಾದ ಆಧ್ಯಾತ್ಮಿಕ ಸಮಸ್ಯೆಗೆ ಪರಿಹಾರ ಅಲ್ಲ. ಅದು ನಿಜವಾದ ಅರ್ಥದಲ್ಲಿ ವೈರಾಗ್ಯದ ಡೆಫಿನೇಷನ್ನೇ ಅದು. ಯಾವುದೇ ವಿಧವಾದಂತಹ ಆಧ್ಯಾತ್ಮಿಕ ಸಮಸ್ಯೆಯನ್ನ ಭಗವದ್ ಅನುಗ್ರಹದಿಂದ ಪರಿಹಾರ ಮಾಡಿಕೊಳ್ಬೇಕೇ ಹೊರತು ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಅದು ಅರ್ಜುನಿಗೆ ಅರ್ಥವಾಗಿದ್ದಕ್ಕೆ ಅಷ್ಟು ಭಕ್ತಿಯಿಂದ ಪರಮಾತ್ಮನನ್ನು ನೇರವಾಗಿ ಪ್ರಾರ್ಥನೆ ಮಾಡಿದ, ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಇದು ನಾವು ಭಗವದ್ಗೀತೆ ತಿಳ್ಕೊಳ್ಬೇಕಾದ ಒಂದು ಹಿನ್ನೆಲೆ ಅಥವಾ ಪೂರ್ವರಂಗ. ಇದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ, ನಗನಗತ ಕೃಷ್ಣ ಮಾತಾಡ್ತಾನೆ. ಇದು ಉತ್ತರ ಗೊತ್ತಿದ್ದವನ ಲಕ್ಷಣ. ಅದು ಒಂದು ಗೊತ್ತಿದ್ದವನು ಹೇಗೆ ಅದನ್ನು ಹೇಗೆ ಸ್ಪಂದಿಸ್ತಾನೆ ನೋಡಬೇಕು. ಕೆಲವಷ್ಟು ನೋಡಿ ಹೇಳ್ತೇವೆ ಅಂತ ಹೇಳ್ತಾರೆ, ನಾನು ನೋಡಿ ಹೇಳುತ್ತೇವೆ. ಭಗವಂತ ನೋಡೋದೇನಿದೆ, ಸರ್ವಜ್ಞವನಾದ್ದರಿಂದ ಅರ್ಜುನ ಯೋಚನೆ ಮಾಡಬೇಡ, ನಿನ್ನ ತಪ್ಪು ಇರೋದೆಲ್ಲಿ ಗೊತ್ತಾ, ನೀನು ಪಂಡಿತನಾಗಿಲ್ಲ ಅದಕ್ಕೆ ಸಮಸ್ಯೆ ನಿನಗೆ ಬಂದಿದೆ, ತಿಳುವಳಿಕೆಯಾಗಿಲ್ಲ ನಿನ್ನ ತಿಳುವಳಿಕೆ ಬಂದಿಲ್ಲ ಅದಕ್ಕೆ ಸಮಸ್ಯೆ ಬಂದಿದೆ ಅಷ್ಟೇ. ಅಂದರೆ ಎಲ್ಲ ಸಮಸ್ಯೆಗಳ ಪರಿಹಾರ ಅಂದರೆ ಜ್ಞಾನದಲ್ಲಿದೆ ಅಂತ ಅರ್ಥ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನದಿಂದ ಇರತಕ್ಕಂಥ ಹಿರಿಮೆ ಬೇರೆ ಯಾವುದಕ್ಕಿಲ್ಲ. ಇವರು ಔಷಧಿ ಎಲ್ಲ ಒಂದು ಭಾಗ, ಡಯಾಗ್ನೋಸ್ ಮಾಡೋದು ಇನ್ನೊಂದು ಭಾಗ, ರೋಗ ಯಾವುದಂತ ಗೊತ್ತಾದರೆ ಔಷಧಿ ಹುಡುಕ್ಬೋದು. ಆಮೇಲೆ ಬೇಕಾಷ್ಟು ಹಂಗೆ ಇದನ್ನು ನೋಡಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಔಷಧಿ ರಾಶಿ ಇರುತ್ತೆ, ನಿಮಗೇನು ಉಪಯೋಗ ಮಾರೋನೂ ಇದ್ದಾನೆ, ನಿಮ್ಮ ರೋಗ ವಾಸಿ ಆಗೋದಿಲ್ಲ. ಯಾಕೆ, ಯಾವ ಔಷಧಿ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ರೋಗ ಯಾವುದು ಅಂತ ಗೊತ್ತಾದರೆ ಔಷಧಿ ಕೊಡಲಿಕ್ಕೆ ಬರುತ್ತೆ. ಅಂದರೆ ನಮಗೆ ರೋಗದ ಪರಿಜ್ಞಾನ ಪಾರ್ಟ್ ಎ, ಔಷಧಿ ಪರಿಜ್ಞಾನ ಪಾರ್ಟ್ ಬಿ. ಒಂದು ಗೊತ್ತಿಲ್ಲದೆ ಹೋದರೂ ಕೂಡ ನಮಗೆ ಪರಿಹಾರ ಇಲ್ಲ, ಇನ್ನು ಎರಡೂ ಗೊತ್ತಿಲ್ಲದೆ ಹೋದರೆ ಗತಿ ಮುಗಿದೋಯ್ತಲ್ಲಿ. ಅದು ಭಗವಂತ ಹೇಳಿದೆ, ಜ್ಞಾನ ಇಲ್ಲದ್ದೇ ಎಲ್ಲ ದುಃಖದ ಮೂಲ. ಮಗ್ನಶಹಿ ಪರೇ ಅಜ್ಞಾನೇ ಕಿಮ್ನ ದುಃಖ ತರಂಭವೇತ್, ನಮ್ಮ ಅಜ್ಞಾನ ಎಲ್ಲ ದುಃಖಗಳ ಮೂಲವಾದ್ದರಿಂದ ನಾವು ಅಜ್ಞಾನವನ್ನು ಗೆಲ್ಲಬೇಕು. ನಾನು ಶೋಚಂತಿ ಪಂಡಿತಾಹ, ನಿನ್ನ ದುಃಖದ ಮೂಲ ಅಜ್ಞಾನ ಅರ್ಜುನ, ಅದನ್ನು ಗೆಲ್ಲಬೇಕು. ಮತ್ತು ಜ್ಞಾನ ಅಂದರೆ ಏನು, ಅದೇ ನಮ್ಮ ಜಮತ್ ಸಮಸ್ಯೆ ಇರೋದು. ಜ್ಞಾನ ಅಂದರೆ ಏನು, ಪಟಪಟ ಮಾತಾಡಿದ್ರೆ ಜ್ಞಾನನ ಅಲ್ಲ. ಇವತ್ತಂತೂ ಜ್ಞಾನ ಅಂದ್ರೆ ಏನು ಗೊತ್ತೇನು, ಫಸ್ಟ್ ಕ್ಲಾಸ್ ಮೋಸ ಮಾಡ್ಲಿಕ್ಕೆ ಬಂದರೆ ಜ್ಞಾನ ಅಂತ ಅರ್ಥ. ಏನು ಹೇಳಿದಷ್ಟು ದುಡ್ಡು ತಂದು ಕೊಟ್ಬಿಟ್ಟಿಯಾ, ಸೊ ಕಡಿಮೆ ಮಾಡಲಿಲ್ವಾ, ದಡ್ಡ ಅಂತಾರೆ ಅದೇ ಸಮಸ್ಯೆ. ಕೇಳಿದಷ್ಟು ಕೊಟ್ಬಿಟ್ಟಿಯಾ, ದಡ್ಡ ಅಂದರೆ ಪ್ರಾಮಾಣಿಕ ಅನ್ನೋದಿಲ್ಲ, ಅದನ್ನ ದಡ್ಡ ಅಂತಾರೆ ಆ ಸ್ಥಿತಿಯಲ್ಲಿ. ಇವತ್ತು ಮೋಸ ಮಾಡಿ ಬಂದರೆ ಮಾತ್ರ ಅದು ಯಾರು ಮಗು ಇರುತ್ತೆ ಟ್ರಾವೆಲ್ ಮಾಡ್ತಿರುತ್ತೆ, ಅದಕ್ಕೆ ಅರ್ಧ ಟಿಕೆಟ್ ತೊಗೊಬೇಕು ಯೋಚನೆ ಮಾಡಿರ್ತಾನೆ, ತೊಗೊಂಡು ಫುಲ್ ಟಿಕೆಟ್ ತೊಗೊಂಡ್ಬಿಡ್ತಾನೆ, ಮನೆ ಹೋದ್ರೆ ಬೈತಾರೆ, ದಡ್ಡ ಯಾಕೆ ಫುಲ್ ಟಿಕೆಟ್ ಕೊಟ್ಟಿ ಅದಕ್ಕೀಗ, ತಿಳುವಳಿಕೆ ನಿನಗಿಲ್ಲ. ಅದು ವಾಕ್ಯಾರ್ಥ ಅದ್ರ ಬಗ್ಗೆ, ಯಾಕೆ ತಿಳುವಳಿಕೆ ಇಲ್ಲ ನಿನಗೆ, ಅದು ಸರಿಯಾಗಿ ಅವ್ನು ಪಾಪ ಅವ್ನು ಗೊತ್ತಿಲ್ಲ, ಅವ್ರು ಸುಳ್ಳು ಹೇಳಕ್ಕೆ ಇಷ್ಟಪಡಲಿಲ್ಲ, 3 ವರ್ಷದ ಮೇಲೆ ಅಂತ ಹೇಳಿದ್ದಾರೆ, 8 ವರ್ಷ ಅಂತ ಕೇಳಿ ಏನು ಗೊತ್ತಾಗುತ್ತೆ ಹೇಳಿದ್ರೆ ಆಗಿ ಹೋಗ್ತಿತ್ತಲ್ಲ ಆ ಥರ. ಅಂದರೆ ಮೋಸ ಮಾಡೋದು ಜ್ಞಾನದ ಸಂಕೇತ ಅಂತ ತಿಳ್ಕೊಂಡಿದ್ದ. ಮೋಸ ಜ್ಞಾನ ಅಲ್ಲ, ಮೋಸ ಮಾಡದೇ ಇರೋದು ಜ್ಞಾನ. ಅದಕ್ಕೆ ಜ್ಞಾನದ ಅರ್ಥವೇ ಜನಕ್ಕೆ ಗೊತ್ತಿಲ್ಲ. ಅದಿದು ಜ್ಞಾನ ಅಲ್ಲ, ಸಾರಾಸಾರ ವಿವೇಕ ಜ್ಞಾನ, ನಿತ್ಯಾನಿತ್ಯ ವಿವೇಕ ಜ್ಞಾನ. ಯಾವುದು ನಿತ್ಯ, ಯಾವುದು ನಿತ್ಯ ಅಲ್ಲ, ಯಾವುದು ಸಫಲ, ಯಾವುದು ವಿಫಲ, ಯಾವುದರಲ್ಲಿ ಸಾರ್ಥಕತೆ ಇದೆ, ಯಾವುದರಲ್ಲಿ ವೈಫಲ್ಯ ಇದೆ ಅನ್ನು ವಿಚಾರ ಮಾಡ್ತಾ ಜಗತ್ತಿನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಎಲ್ಲವೂ ಭಗವಂತನ ಕೈಯಲ್ಲಿದೆ, ದೇವರ ಕೈಯಲ್ಲಿ ಪ್ರತಿಯೊಂದು ಉಂಟು, ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ. ಇದು ಬಸ್ ನಿಲ್ಲಿಸಬೇಕಾಗಿದೆ, ಪಕ್ಕದಲ್ಲಿ ನಿಲ್ಲಿಸಾಯ ಬಸ್ ಅಂತ ಅವನಿಗೆ ಕೇಳೋದು, ಇವನಿಗೆ ಕೇಳೋದು, ಆ ಕಡೆ ಕೇಳೋದು, ಯಾರ್ಯಾರನ್ನ ಕೇಳೋದು, ಯಾರ್ಯಾರ ಕೇಳಬೇಕು, ಡ್ರೈವರ್ ಇದ್ದಾರೆ, ಕಂಡಕ್ಟರ್ ಇದ್ದಾರೆ, ಅವರಿಬ್ಬರನ್ನು ಬಿಟ್ಟುಬಿಟ್ರೆ ಇನ್ನು ಯಾರು ಕೇಳಿದ್ರು ಬಸ್ ನಿಲ್ಲಿಸೋ ಶಕ್ತಿ ಅವರಿಗೆ, ಅವರಾದ್ರು ಹೇಳೇ ನಿಲ್ಲಿಸಬೇಕೆ ಹೊರತು ಅವ್ರು ನಿಲ್ಲಿಸೋ ಶಕ್ತಿ ಇಲ್ಲ. ಯಾರು ಈ ಕಡೆ ಬಾರೇ ಬಸ್ ನಿಲ್ಲಿಸ್ತೀನಿ ಅಂತ ಹೇಳೋಕ್ಕಾಗತ್ತಾ, ಅವನ ಕೈಯಲ್ಲೇ ಕಂಡಕ್ಟರ್ ಹೇಳಬಲ್ಲ, ನಿಜವಾಗ್ಲೂ ನಿಲ್ಲಿಸೋ ಡ್ರೈವರ್ ಮಾತ್ರ, ಅವನಿಗೆ ಮಾತ್ರ ಶಕ್ತಿ ಇರೋದು. ಅದಕ್ಕೆ ಭಗವಂತ ಹೇಳುತ್ತಾನೆ, ಇಡೀ ವಿಶ್ವದ ಶಕ್ತಿ ನನ್ನಲ್ಲಿದೆ ಅಂತ ಹೇಳುತ್ತಾನೆ. ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಭಕ್ತರ ಒಂದು ರೀತಿ ಅರ್ಥ ಆಗುತ್ತೆ. ಹಾಡಿದರೆ ಎನ್ನೊಡೆಯನ್ನು ಹಾಡುವೆ ಅಂತ ಯಾಕೆ ಹೇಳ್ತಾರೆ, ಅವನ ಕೈಯಲ್ಲಿ ನಿನ್ನ ಕೇಳಬೇಕು ಬೇರೆ ಕಡೆ. ನಾವೀಗ ಎಲ್ಲ ಅರ್ಧ ಗಂಟೆ ಮಾತಾಡಿ ಎಲ್ಲ ಮಾಡಿಬಿಟ್ಟ, ಸೊ ಮುಂದಕ್ಕೆ ಹೋಗಿಸಿಯಿಂದ ನಿನ್ನ ಪೈ ನನ್ನ ಹತ್ರ ಇಲ್ಲೇ ಇಲ್ಲ ಅಂತ ಹೇಳಿದ. ಮುಗಿದೋಯ್ತು ಕತೆ, ಇದು ಮಾಡಿದ್ದಾರೆ ಸರ್ಕಸ್ ವೇಸ್ಟ್. ಇದು ಅವನ ಹತ್ರ ಇಲ್ಲೇ ಇಲ್ಲ ಅಂದರೆ ಕೇಳಿ ಪ್ರಯೋಜನ ಏನು? ಈಗ ಇವತ್ತು ಎಲ್ಲರೂ ದುಃಖಿಗಳೇ, ಆದ್ದರಿಂದ ದುಃಖ ಇಲ್ಲದವನು ಭಗವಂತ ಒಬ್ಬನೇ, ಆದ್ದರಿಂದ ಅವನು ದುಃಖ ಪರಿಹಾರ ಮಾಡಲಿಕ್ಕೆ ಇದ್ದಾನಾದ್ದರಿಂದ ಅಂತ ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ನೋಡೋದೇ ದಡತನ. ಅರ್ಜುನ ಸರಿಯಾಗಿ ದೇವರನ್ನು ನೋಡಿದನಲ್ಲ, ಅದು ಆತ ಯಶಸ್ಸಿನ ಮೂಲಭೂತವಾದಂತಹ ಸ್ಥಿತಿ. ಅದಕ್ಕೆ ಹೇಳ್ತಾರೆ, ವಾಸುದೇವಂ ಪರಿತ್ಯಜ್ಯ ಯೋ ಅನ್ಯಂ ದೇವಮುಪಾಸತೆ ತೃಷಿತೋ ಜಾಹ್ನವೀತೀರೆ ಕೂಪಂ ಖನತಿ ದುರ್ಮತಿ. ಯಾವನು ಭಗವಂತನಾದ ವಾಸುದೇವನನ್ನು ಬಿಟ್ಟು ಕಂಡ ಕಂಡ ಕಡೆಗೆ ಹೋಗ್ತಾನೆ ಅವನು ಎಷ್ಟು ಮೂರ್ಖ ಅಂದರೆ, ತೃಷಿತೋ ಜಾಹ್ನವೀತೀರೆ ಕೂಪಂ ಖನತಿ ದುರ್ಮತಿ. ಇರೋದು ಗಂಗಾ ತೀರದೊಳಗೆ, ಬಾಯಾರಿಕೆ ಆಗಿಬಿಟ್ಟಿದೆ, ನೀರು ಕುಡಿಬೇಕಾಗಿದೆ, ಬಾವಿ ತೋಡ್ತಾ ಕೂತಂತೆ ಗಂಗಾ ತೀರದಲ್ಲಿ. ಬೇರೆ ನದಿ ಆದರೆ ಒಣಗೋಗಿದೆ ಅಂತ ಹೇಳ್ಬೋದು, ಕೊನೆ ಪಕ್ಷ ಗಂಗಾ ನದಿ ಒಣಗೋದೇ ಇಲ್ಲ. ಅದು ಒಂದು ಬೇಸಿಗೆಯಲ್ಲೂ ನೀರು, ಮಳೆಗಾಲದಲ್ಲೂ ನೀರು, ಎಲ್ಲ ಕಾಲದಲ್ಲೂ ನೀರು ಅಂಥ. ಮತ್ತು ಪವಿತ್ರ, ಸ್ವಲ್ಪ ಪ್ಯೂರಿಟಿ ಇಲ್ಲ ಅಂಬಾಗಿಲ್ಲ, ಪವಿತ್ರವಾದ ನೀರು ಯಾವಾಗಲೂ ಇರುತ್ತೆ. ಪಕ್ಕದ ತೀರದಲ್ಲೇ ನಿಂತಿದ್ದಾನೆ ಅಂಥವನು, ನಾನು ಅರ್ಜೆಂಟ್ ಬಾವಿ ತೊಡ್ಕೊಂಡು ನೀರು ಕುಡಿತೇನೆ ಅಂತ ಕೇಳಿದರೆ ಎಷ್ಟು ಮೂರ್ಖ. ಇರೋ ನೀರು ಮೈಯಲ್ಲಿರೋ ಹೋಗುತ್ತೆ ಅಷ್ಟೇ, ಬೆವರು ಬಂದು ಹೊರತು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳಿದ್ರೆ ಮೋಕ್ಷ ಕೊಡತಕ್ಕಂಥ ಭಗವಂತನಿರಬೇಕಾದ್ರೆ, ವಾಸುದೇವನಿರಬೇಕಾದ್ರೆ ಮತ್ತೊಂದು ಕಡೆ ಹೋದ್ರೆ ಮೂರ್ಖನಾಗ್ತಾನೆ. ಅದಕ್ಕೆ ಶಕುನಿ ನೀವನೇನು ಮಾಡ್ದ ದುರ್ಯೋಧನ, ದ್ರೋಣಾಚಾರ್ಯ ಹತ್ರ ಹೋದ. ದ್ರೋಣಾಚಾರ್ಯ ವಾಸುದೇವನಲ್ಲ, ಅದಕ್ಕೆ ಅವನಿಗೆ ಗೀತೆ ಕೇಳಿ ಯೋಗನೂ ಬರಲಿಲ್ಲ, ಯುದ್ಧದಲ್ಲಿ ಗೆಲುವು ಬರಲಿಲ್ಲ, ಸರ್ವನಾಶವನ್ನು ಕಂಡುಬಿಟ್ಟ. ಆದರೆ ಕೃಷ್ಣ ಅರ್ಜುನ ವಾಸುದೇವನ ಹತ್ರ ಬಂದಿದ್ದ, ಆದ್ದರಿಂದ ಸಮಸ್ಯೆ ಪರಿಹಾರ ಆಗೇ ಹೋಯಿತು. ವಾಸುದೇವ ಸಮಸ್ಯೆ ಸುಮ್ಮನೆ ಪರಿಹಾರ ಮಾಡ್ತಾ ಇಲ್ಲ, ಆ ಸಮಸ್ಯೆ ಹೇಗೆ ಪರಿಹಾರ ಮಾಡ್ತಾನೆ ಅಂದರೆ, ಅವನೊಬ್ಬನಿಗೆ ಪರಿಹಾರ ಅಲ್ಲ, ಕೇಳದೆ ಎಲ್ಲರಿಗೂ ಪರಿಹಾರ ಆಗಬೇಕಂತ ಸಮಸ್ಯೆ ಕೊಡ್ತಾನೆ. ಇದು ಭಗವದ್ಗೀತೆಯ ಹಿರಿಮೆ. ಅರ್ಜುನ ಗುಟ್ಟ ಕಿವಿ ಹೇಳಿದ್ರೆ ಮುಗಿದೋಗ್ತಿತ್ತು, ಹೇಳಿ ಬರ್ಕೋಬೇಡ ಅಂದರೆ ಮುಗಿದೋಗ್ತಿತ್ತು, ಇನ್ನು ವೇದವ್ಯಾಸ ರೂಪ ತಾನೇ ಬರೆದೇ ಹೋದ್ರೆ ಮುಗಿದೋಗ್ತಿತ್ತು. ಎಷ್ಟು ಉಪಯುಕ್ತವಾಯ್ತದ ಒಂದು. ಇವತ್ತು ಭಗವದ್ಗೀತೆಯ ಸಂದೇಶ ವಿಶ್ವಮಾನ್ಯವಾಯಿತು, ಭಗವಂತ ವಿಡಿ ಸೆಡ್ತಾ ಬಂದ. ನಮ್ಮ ಜ್ಞಾನ ಬೇಕು ನಮಗೆ, ಆದರೆ ಇವತ್ತು ತುಂಬ ಕೆಲವರಿಗೆ ಜ್ಞಾನ ಬೇಕು ಅಂತ ಅಪೇಕ್ಷೆ ಇರುತ್ತೆ, ಆದರೆ ಅವರು ಏನು ಮಾಡಕ್ಕೆ ತಯಾರಿಲ್ಲ, ಕರ್ತವ್ಯ ಕರ್ಮ ಮಾಡಲಿಕ್ಕೆ ತಯಾರಿಲ್ಲ. ಕರ್ಮಣ್ಣೇ ವಾಧಿಕಾರಸ್ತೆ ಮಾಫಲೇಶು ಕದಾಚಾರ. ಅವನಿಗೆ ದುಡ್ಡು ಬೇಕು, ಕೆಲಸ ಮಾಡಕ್ಕೆ ತಯಾರಿಲ್ಲ, ಅದೇ ಸಂಬಳ ಯಾರು ಕೊಡ್ತಾರೆ ಅವನಿಗೀಗ? ನನಗೆ ದುಡ್ಡು ಬೇಕು, ಆಯ್ತಪ್ಪ ಕೆಲಸ ಅವೆಲ್ಲ ಸಾಧ್ಯ, ಸುಮ್ಮನೆ ದುಡ್ಡು ಕೊಟ್ಟರೆ ಒಂದನೇ ತಾರೀಕು ಸೈನ್ ಮಾಡಿ ತೊಗೊಂಡು ಹೋಗ್ತೀನಿ. ಇದಕ್ಕೆ ಹುಚ್ಚ ಅಂತ ಕರೀತಾರೆ. ಕೆಲಸ ಮೊದಲು ಕೆಲಸ ಆಮೇಲೆ ಸಂಬಳ. ಇವತ್ತು ಈ ತಿಂಗಳು ಒಂದನೇ ತಾರೀಕು ಸಂಬಳ ಬಂದರೆ ಅದು ಈ ನಡೀತಿರೋ ತಿಂಗಳದಲ್ಲ, ಹಿಂದಿನ ತಿಂಗಳು ಸಂಬಳ ಬರ್ತಾ ಇದೆ. ಇವತ್ತಿನ ದಿವಸ ಅಂದಮೇಲೆ ಕರ್ಮ ಅನಂತರ ಜ್ಞಾನ, ಕರ್ಮ ಮೊದಲು ಜ್ಞಾನ ಆಮೇಲೆ. ಇವತ್ತು ಜ್ಞಾನ ಕರ್ಮಗಳ ಸಂಬಂಧವನ್ನು ವೇದಗಳು ಹೇಳಿವೆ. ಕರ್ಮಣಾ ಜ್ಞಾನ ಮಾತನೋತಿ, ವಿಹಿತ ಕರ್ಮವನ್ನು ಮಾಡಿ ನಿಮಗೆ ಜ್ಞಾನ ಬಂದೇ ಬರುತ್ತೆ. ಇವತ್ತು ದೊಡ್ಡ ಲೋಪ ಅಂದರೆ ಅದನ್ನು ಜನ ಬಿಡ್ತಾ ಇರೋದೇ ಸಾಕ್ಷಿ. ಏನು ಕರ್ಮ ಬಿಟ್ಟಿದ್ದೇವೆ ನೋಡಿದ್ರೆ, ನಾವು ಊಟ ತಿಂಡಿ ಎಲ್ಲ ಕೆಲಸ ಮಾಡ್ತೇವಲ್ಲ ಅಂತ ಕೇಳಿದರೆ ಅದನ್ನು ಕರ್ಮ ಅಂತ ಕರೆದಿಲ್ಲ. ಅದು ಕರ್ಮ ಅಲ್ಲ, ಬೈವರೆಗೂ ಊಟದ ಕೆಲಸ, ಉಂಡ ಮೇಲೆ ಶಯನ, ಅದು ಕರ್ಮ ಅಲ್ಲ. ಅದಕ್ಕೆ ಹೇಳ್ತಾರೆ ಕರ್ಮ ಅಂದರೆ ಯಾವುದು, ಪ್ರತಿನಿತ್ಯದ ಒಂದು ಕರ್ಮ ಇದೆ. ಸಕಾಲಕ್ಕೆ ಹೇಳೋದ್ರಿಂದ ಹಿಡಿದು ಮಲಗೋರಿಗೂ ಮಾಡ್ತಕ್ಕಂಥ ಕರ್ಮಗಳು, ಸಂಧ್ಯಾ ಪೂಜಾ ಪ್ರಾರ್ಥನೆ ಸತ್ಯಂವಾದ ಧರ್ಮಂಚರ ಎಲ್ಲ ಒಂದು ಭಾಗ. ಮತ್ತೊಂದು ಕಡೆ ಎಲ್ಲದಕ್ಕೂ ಮಿಗಿಲಾದಂಥ ಒಂದು ಕರ್ಮ ಅಂದರೆ ಜ್ಞಾನ ಕಾರ್ಯಕ್ಕೋಸ್ಕರ ಏನು ಪ್ರಯತ್ನ ಪಡ್ತೇವಲ್ಲ, ನಿಜವಾದ ಕರ್ಮ. ಇದನ್ನು ಮಾಡದೆ ಹೋದರೆ ಎಂದೂ ಫಲ ಬರಲು ಸಾಧ್ಯ ಇಲ್ಲ. ವಿದ್ಯಾರ್ಥಿ ಇರ್ತಾರೆ, ಕೆಲವರು ಇರ್ತಾರೆ, ಪರೀಕ್ಷೆ ನಡೀತಾ ಇದೆ, ಕ್ಲಾಸ್ ನಡೀತಾ ಇದೆ, ದೇವಸ್ಥಾನ ಸುತ್ತಿದ್ದು ಸುತ್ತಿದ್ದೇನೆ ಪಾಪ, ಬರೀ ದೇವಸ್ಥಾನಕ್ಕೆ ಇಡೀ ದಿವಸ ವರ್ಷ ಪೂರ್ತಿ ನಮಸ್ಕಾರ ಹಾಕಿದ್ದೆ ಕೆಲಸ. ಪರೀಕ್ಷಾ ನಡೀತಾ ಇದ್ರೆ ನಮಸ್ಕಾರ ಹಾಕ್ತಾನೆ ಇದ್ದಾನೆ, ದೇವ್ರು ನಾನು ಪಾಸ್ ಮಾಡಲಿ ಪಾಸ್ ಮಾಡಲಿ ಅಂತ. ಎಂದೂ ಪಾಸ್ ಮಾಡೋದಿಲ್ಲ, ಯಾಕೆ ದೇವ್ರಗುಡಿಗೆ ಹೋಗಿ ಏನೂ ತಪ್ಪಲ್ಲ ಅಂತ ಹೇಳಿಬಿಟ್ಟು ನೀನು ಓದೋ ಕೆಲಸನೇ ಮಾಡ್ತಾ ಇಲ್ಲ, ಕ್ಲಾಸಿಗೆ ಅಟೆಂಡ್ ಮಾಡ್ತಾ ಇಲ್ಲ, ಪಾಠನೇ ಕೇಳ್ತಾ ಇಲ್ಲ, ಅದೇ ಪಾಸ್ ಆಗುತ್ತೆ? ಹೇಗಾದ್ರೂ ಪಾಸ್ ಮಾಡಿ ಅಂತ ಕೇಳ್ತಾನೆ. ಪರೀಕ್ಷೆ ಇಲ್ಲ, ಪರೀಕ್ಷೆಗೆ ಹೋಗಿಲ್ಲ, ಇನ್ನೊಂದು ಪಾಸ್ ಮಾಡೋದು ಅವನನ್ನು ಸಾಧ್ಯ. ಲಂಚ ತೊಗೊಂಡು ಪಾಸ್ ಮಾಡೋದು ಭಾರಿ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಸರಿಯಾಗಿ ಪಾಸ್ ಮಾಡೋರಿಗೆಲ್ಲ ಮೋಸ ಮಾಡೋರಿಗೂ ಭಾರಿ ದೊಡ್ಡ ಪ್ರಾಬ್ಲಮ್, ಅದೇನು ಪ್ರಯೋಜನ ಇಲ್ಲ. ಅದರಿಂದ ಅದಕ್ಕೆ ಕರ್ಮಣ ಜ್ಞಾನ ಮಾತನೋತಿ, ನಮ್ಗೆ ಹೇಳಿದ್ದನ್ನು ಫಸ್ಟ್ ಮಾಡೋಣ, ದೇವರು ಜ್ಞಾನ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಹೇಳಿದ ಲೌಕಿಕ ಕೆಲಸದಿಂದ ಧನ, ಆಧ್ಯಾತ್ಮಿಕ ಕೆಲಸದಿಂದ ಜ್ಞಾನ, ಎರಡು ಕೂಡ ಪ್ರಪೋರ್ಷನ್ ಇಟ್ಟದು. ಆ ಸಂಧ್ಯಾವನ್ನ ಇತ್ಯಾದಿ ಮಾಡ್ತೇವೆ ಅಂದರೆ ಬರೀ ಏನೋ ಮಾಡ್ತೇವಲ್ಲ, ಮುಂದೆ ಜ್ಞಾನ ಸಂಪಾದನೆಗೆ ನಾವು ರಾಜಮಾರ್ಗವನ್ನು ಕಂಡುಕೊಳ್ತಾ ಇದ್ದೇವೆ ಅಂತ ಅರ್ಥ. ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಕೆಲಸ ಇಲ್ಲ, ಸಂಬಳ ಇಲ್ಲ, ಕರ್ಮಾಚರಣೆ ಇಲ್ಲ, ಜ್ಞಾನ ಇಲ್ಲ, ನಮ್ಮ ಸಮಸ್ಯೆ ಇದೆ. ಏಕಾದಶಿಯಾದಿ ವ್ರತಗಳನ್ನು, ಇವತ್ತು ಕೃಷ್ಣಾಷ್ಟಮಿ ಬರ್ತಾ ಇದೆ, ನೀನೇ ಮುಂದಿನ ಸರ್ತೇನೆ ಕೃಷ್ಣಾಷ್ಟಮಿ. ಎಂಥ ದೊಡ್ಡ ವ್ರತ ಅದು ಒಂದು, ಜ್ಞಾನದ ಮಹಾದ್ವಾರವನ್ನೇ ತೆಗಿತಕ್ಕಂಥ ಒಂದು ವ್ರತ ಅದು ಒಂದು. ಕೃಷ್ಣನ ಮುಂದೆ ಅಜ್ಜನ ಕೂತ್ರ ಹೇಗೋ, ಕೃಷ್ಣಾಷ್ಟಮಿ ಮುಂದೆ ನಾವು ಕೊಡ್ತಾ ಇದ್ದೇವೆ ಅಷ್ಟೇ. ಆದರೆ ಆ ಕಡೆ ನೋಡಿಬಿಟ್ರೆ ಹೇಗೋ, ಹಾಗೆ ಬಿಟ್ಟುಬಿಟ್ರೆ ಕೆಲಸ ಮುಗಿದೋಯ್ತಲ್ಲಿ. ಕೃಷ್ಣನ ಉಪಯೋಗವನ್ನು ಪಡ್ಕೊಂಡಿದ್ದು ಅರ್ಜುನ ಹೇಗೋ, ಅರ್ಜುನ್ ಎಷ್ಟೇ ಭಗವತ್ ಕೃಷ್ಣನ ಸಮಸ್ಯೆ ಹೇಳಿಕೊಂಡ್ರು ಕೃಷ್ಣನ ಮುಂದೆ ಅರ್ಜುನ ಒಬ್ಬನೇ. ಆದ್ದರಿಂದ ಯಾವಾಗಲೂ ಕೂಡ ಎಲ್ಲ ವಸ್ತುಗಳ ಸೌಲಭ್ಯ ಇದ್ದರೂ ಕೂಡ ಉಪಯೋಗ ಮಾಡಿಕೊಳ್ಳೋರ ಸಂಖ್ಯೆ ಮಾತ್ರ ಕಡಿಮೆನೆ ಇರುತ್ತೆ, ಹೊರತು ಹೆಚ್ಚಿರೋದೇ ಇಲ್ಲ. ಅದು ಓಪನ್ ಆಫರ್ ಅದು, ಅದು ಲಾಸ್ಟ್ ಡೇಟ್ ಮುಗಿದಿಲ್ಲ ಭಗವದ್ಗೀತೆಗೆ. ಇನ್ನೂ ಕೂಡ ಲಾಸ್ಟ್ ಡೇಟ್ ಕೊಟ್ಬಿಟ್ಟಿರ್ತಾರೆ, 15 ಆಗಲ್ಲ, ದೇವರು ಕೊಟ್ಟಿಲ್ಲ. ಅದೇ ನಮಗೆ ಡಿಸ್ಅಡ್ವಾಂಟೇಜ್, ಹೇಗೂ ಇದೆಯಲ್ಲ ಬಿಡೋದು, ಮುಂದಕ್ಕೆ ಆಗ್ತಾನೆ ಇರ್ತಾರೆ, ಅದೇ ಪದ್ಧತಿ ಆಗುತ್ತೆ. ಎಷ್ಟು ಬೇಗ ಅವೈಲ್ ಮಾಡ್ಕೋತೇವೆ ಅಷ್ಟು ಬೇಗ ಪರಿಹಾರ ಸಿಕ್ಕೇ ಬಿಡುತ್ತೆ. ಆದ್ದರಿಂದ ಭಗವಂತ ಹೇಳಿದ, ಕರ್ಮಣ್ಣೇ ವಾಧಿಕಾರಸ್ಥೆ, ಕರ್ಮವನ್ನು ಮಾಡು, ಫಲ ಸಿಕ್ಕೇ ಸಿಗುತ್ತೆ. ಕೇಳೋ ಯೋಚನೆ ಮಾಡಬೇಡ, ಇನ್ನೊಂದು ಸಮಸ್ಯೆ ಇದೆ. ಹಾಗಿದ್ರೆ ಕರ್ಮಾಚರಣೆ ಮಾಡಿದವ್ರಿಗೆ ಯಾಕೆ ಫಲ ಆಗಿಲ್ಲ ಅಂತ ಕೇಳಿದ್ರೆ, ಅವ್ರು ಫಲಕ್ಕಾಗಿನೇ ಮಾಡ್ತಾರಲ್ಲ ಅದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿ ಬರಿತಾ ಇರ್ತಾನೆ, ಒಂದು ಲೈನ್ ಬರೆಯೋದು, ಎಷ್ಟು ಮಾರ್ಕ್ಸ್ ಬರ್ಬೋದು ಯೋಚನೆ ಮಾಡ್ತಾ ಕೊಡೋದು, ಇನ್ನೊಂದು ಎಷ್ಟು ಮಾರ್ಕ್ಸ್ ಬರೆದು ಯೋಚನೆ ಮಾಡೋದು, ಇಷ್ಟೊತ್ತಿವರೆ ಮಾರ್ಕ್ಸ್ ಯೋಚನೆ ಮಾಡಿದ್ರೆ ದಲ್ಲೇ ಹೊರಗೋಗ್ಬಿಟ್ಟಿರುತ್ತೆ. ಅದೆಲ್ಲ ಯೋಚನೆ ಮಾಡಬಾರ್ದು. ಉತ್ತರ ಸರಿ ಇದೆಯಲ್ಲ ಪ್ರಶ್ನೆ ಅಷ್ಟೇ. ಆ ಲೆಕ್ಕ ಎಲ್ಲಿ ಮಾಡಬೇಕು? ಅವನು ಮನೆಗೊಂದು ಲೆಕ್ಕ ಮಾಡಬೇಕು ಹೊರತು ಎಕ್ಸಾಮ್ ಅಲ್ಲಿ ಲೆಕ್ಕ ಮಾಡ್ತಾ ಕೊಡಬಾರ್ದು. ಟೋಟ್ಲ್ ಮಾಡ್ತಾ ಮಾಡ್ತಾ ಕುತ್ಕೊಂಡ್ಬಿಟ್ರೆ, ಒಂದು ಪ್ರಶ್ನೆ ಬರೆಯೋದು ಟೋಟ್ಲ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಅಷ್ಟೊತ್ತಿ ಗ್ಯಾರಂಟಿ ಫೇಲ್ ಆಗ್ತಾನೆ ಪಾಸ್ ಆಗೋದೇ. ಅದು ಕರ್ಮಾಚರಣೆ ಮಾಡ್ತಾ ಫಲ ಕೇಳಕ್ಕೆ ಹೋಗಬೇಡಿ ಅಂತ ಹೇಳಿ, ಫಲ ಕೇಳಕ್ಕೆ ಹೋಗಬೇಡಿ. ಒಂದು ಉದ್ದೇಶ ಉಂಟು ವಿದ್ಯಾರ್ಥಿಗೆ, ನಾನು ಸರಿಯಾಗಿ ಬರೀಬೇಕು, ಅದಿರುತ್ತೆ. ಸರಿಯಾಗಿ ಕರ್ಮಾಚರಣೆ ಮಾಡಬೇಕು, ದೇವರಲ್ಲಿ ಭಕ್ತಿ ಬರಹ ಮಾಡಬೇಕು, ಜ್ಞಾನ ಬರಹ ಮಾಡಬೇಕು, ಅದಿರಲೇಬೇಕು. ಆ ಫಲವನ್ನ ನಾವು ಕೇಳಲೇಬೇಕು. ಉಳಿದ ಫಲಗಳನ್ನು ಕೇಳಬಾರದು, ಉಳಿದ ಫಲಗಳನ್ನು ಎಂದೂ ನಾವು ಕೇಳಬಾರದು. ಅಲ್ಲಿ ಬರಿತಾ ಇರೋದು ಬಹುಶಃ ಯಾವ ಕೆಲಸ ಸಿಗಬಹುದು ನನಗೆ, ತಲೆ ಯೋಚನೆ ಎಕ್ಸಾಮ್ ಅಲ್ಲಿ ಯೋಚನೆ ಮಾಡ್ತಿರೋದು, ಇಷ್ಟು ಬರಿತೇನೆ ಇದಕ್ಕೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಇನ್ನೊಂದು ಬರಿತೇನೆ ಅದಕ್ಕೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಇಷ್ಟು ಟೋಟಲ್ ಆಗುತ್ತೆ, ಈ ಕ್ಲಾಸ್ ಬರುತ್ತೆ, ಆಮೇಲೆ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ನನಗ ಎಲ್ಲಿ ಕೆಲಸ ಸಿಗಬಹುದು, ಕೆಲಸ ಸಿಕ್ಕರೆ ನಾನು ಯಾವ ರೀತಿ ಟೈಮಿಂಗ್ ಸಜೆಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನ ಹೇಗೆ ಎಷ್ಟು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡೋದು ದುಡ್ಡು ಬಂದ್ಮೇಲೆ. ಬರದೇ ಇಲ್ಲ, ಬರೀ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದಾರೆ ಅಷ್ಟೇ, ಇದಿಷ್ಟು ಕೂಡ ಫಲದ ಚಿಂತೆನೆ. ಬಿಡು ಯಾರೋ ಬಂದು ಇದನ್ನ ಇಟ್ಟರು ಏನು ಯೋಚನೆ ಮಾಡ್ತೀವಿ ಕೇಳಿ, ದಡ್ಡ ಮೊದಲು ಬರೀ ಸಾಕು ಅಂತ ಹೇಳುತ್ತೆ. ಅದಕ್ಕೆ ಕರ್ಮಣ್ಣೇವಾಧಿಕಾರಸ್ತೆ, ಫಸ್ಟ್ ಬರೀ ಮುಂದಿನ ಕೆಲಸ ಆಮೇಲೆ ಬರೆಯೋದು. ನಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಫಲದ ಬಗ್ಗೆ ಯೋಚನೆ ಮಾಡಬೇಡಿ, ಆದರೆ ಒಂದು ಫಲ ಬಿಡಬೇಡಿ. ವಿಷ್ಣು ಜ್ಞಾನಭಕ್ತಿ ವೈರಾಗ್ಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಪ್ರತಿ ದಿವಸ ಮನುಷ್ಯ ಬೆಳಗಿನಿಂದ ಸಾಯಂಕಾಲ ಯೋಚನೆ ಮಾಡಿ, ಇವತ್ತೆಲ್ಲ ಕೆಲಸ ಮಾಡಿದನಲ್ಲ, ಜ್ಞಾನ ಬರೋಷ್ಟು ಕೆಲಸ ಯಾವುದು ಮಾಡಿದೆ ಯೋಚನೆ ಮಾಡಬೇಕು. ಜ್ಞಾನ ಬರೋಷ್ಟು ಕೆಲಸ ಯಾವುದು ಮಾಡಿದೆ? ಫಾರ್ಮನೆ ಇರೋದೇ ಇಲ್ಲ, ಇಲ್ಲ ಅಜ್ಞಾನ ಬರೋದೇ ಮಾಡಿರ್ತಾನೆ. ಟಿ ವಿ ಒಂದು ಕೂತಿರ್ತಾನೆ, ಜ್ಞಾನ ಬರುತ್ತೆ, ಅಲ್ಲಿ ಇರೋ ಜ್ಞಾನ ಹೋಗ್ತಾ ಇರುತ್ತೆ, ಕುಡಿದು ಬಿದ್ದಿರ್ತಾರೆ, ಏನು ಜ್ಞಾನ ಬರುತ್ತೆ ಅವನಿಗೆ? ಅಜ್ಞಾನವರ್ಧಕ ಕೆಲಸ ಮಾಡ್ತಾ ಇದ್ದಾನೆ ಹೊರತು ಜ್ಞಾನವರ್ಧಕ ಕೆಲಸ ಮಾಡ್ತಾ ಇದ್ದ. ಎಲ್ಲಿ ಕರ್ಮ ಮಾಡಿ ಅಂತ ಹೇಳ್ತಾರೋ, ಕರ್ಮ ಮಾಡಿ ಕೆಲಸ ಮಾಡು, ಸಂಬಳ ಕೊಡೋ ಕೆಲಸ ಮಾಡು, ಇನ್ನೊಂದು ಕೆಲಸ ಬಿಡು, ದೊಡ್ಡ ಸಂಬಳ ಆ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ. ಯಾವ ಕೆಲಸ ಮಾಡಿದರೆ ಹೆಚ್ಚು ಸಂಬಳ ಬರುತ್ತೋ ಆ ಕೆಲಸಕ್ಕೆ ಸೇರುತ್ತಾರೆ. ಅದೇ ರೀತಿ ಯಾವ ಕರ್ಮ ಮಾಡಿದರೆ ಹೆಚ್ಚು ಜ್ಞಾನ ಬರುತ್ತೋ ಅದನ್ನು ಆರಿಸ್ಕೋಬೇಕು. ಯಾವಾಗಲೂ ಕೂಡ ಹೆಚ್ಚು ಜ್ಞಾನ ಬರಬೇಕು, ಇದು ನಮ್ಮ ಜೀವನದ ಗುರಿ ಆಗಬೇಕು. ಮೊದಲೆಲ್ಲ ನಮಗೇನಾದ್ರೆ ಓ ಇವತ್ತು ಜ್ಞಾನ ಸಂಪಾದನೆ ಮಾಡಿದೆ ಕರೆಕ್ಟ್, ಆಮೇಲೆ ಇಲ್ಲ ನಿನ್ನೆ ಅಷ್ಟೇ ಮಾಡಿದೆ ಪ್ರಯೋಜನ ಇಲ್ಲ, ಇನ್ಕ್ರಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾನಲ್ಲ, ಹೋದ ವರ್ಷ ಈ ವರ್ಷ ಜಾಸ್ತಿ ಆಗಿರ್ಬೇಕಲ್ಲ, ಅದೇ ತರ ಈ ವರ್ಷ ಇನ್ನೂ ಜಾಸ್ತಿ ಮಾಡಬೇಕು, ಮುಂದೆ ವರ್ಷ ಇನ್ನೂ ಜಾಸ್ತಿ ಮಾಡಬೇಕು. ಆ ರೀತಿ ಮಾಡಿದ್ರೆ ಅದು ಜ್ಞಾನ ಕಾರ್ಯ ಅಂತಾರೆ ಹೊರತು ಇದು ಹೋದ್ರೆ ಜ್ಞಾನ ಕಾರ್ಯ ಇಲ್ಲ. ಎಂದೋ ಒಂದಿಷ್ಟು ಕೆಲಸ ಮಾಡಿಬಿಟ್ಟು ಕೊನೆವರೆಗೂ ಸಂಬಳ ಬರೋದಿಲ್ಲ, ಮತ್ತೆ ಮತ್ತೆ ಹೇಗೆ ದುಡಿಬೇಕೋ ಆ ಥರ ಜ್ಞಾನ ಕಾರ್ಯಕ್ಕೋಸ್ಕರ ಮತ್ತೆ ಮತ್ತೆ ಶ್ರಮ ಪಡ್ತಾನೆ ಇರಬೇಕು. ಭಗವದ್ಗೀತೆ ಜ್ಞಾನಕ್ಕೆ ಎಷ್ಟು ಒತ್ತು ಕೊಡುತ್ತೆ ಅಂದರೆ ಅದನ್ನು ಓದಿದ ಯಾರೂ ಕೂಡ ಜ್ಞಾನದ ಮಹತ್ವ ತಿಳ್ಕೊಳ್ಳೋದೆಲ್ಲ ಸಾಧ್ಯನೇ ಇಲ್ಲ. ಆದರೆ ಇವತ್ತು ಓದಿದ್ದೇವೆ ಅಂತ ಹೇಳ್ಕೊಳ್ಳೋ ಜನಗಳಿಗೆ ಅದರ ಆಧಾರ ಹುಟ್ಟಿಲ್ಲ ಅಂದರೆ ಭಗವದ್ಗೀತೆ ಅರ್ಥವಾಗಿಲ್ಲ ಅಂತಾನೆ ಅರ್ಥ. ಜ್ಞಾನಕ್ಕೆ ವಿಶ್ವ ಪ್ರಯತ್ನವನ್ನು ಮಾಡೋದನ್ನು ಭಗವಂತ ಹೇಳ್ತಾ ಇನ್ನೊಬ್ಬರಿಗೆ ಯೋಚನೆ ಮಾಡಬೇಡ. ಅಲ್ಲೊಂದು ಪ್ರಶ್ನೆ ಹಾಕ್ಕೊಂಡ, ಹೋಗ್ಲಿ ಕರ್ಮವನ್ನು ಅಕಸ್ಮಾತ್ ಬಿಟ್ಟೇ ಬಿಟ್ಟು ಜ್ಞಾನ ಬಂದಕ್ಕೆ ಬರುತ್ತೋ? ಭಗವಂತ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡುತ್ತೆ. ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತಾಹ ಜನಕಾದಯ. ಅವರಿವ್ರ ದೃಷ್ಟಾಂತ ತಗೊಂಡು ಏನ್ ಮಾಡ್ತೀವಿ ಅರ್ಜುನ, ಜಗತ್ತಿನಲ್ಲಿ ಯಾರ್ಯಾರು ಜ್ಞಾನಿಗಳಾಗಿದ್ದಾರೆ ಅವರಲ್ಲಿ ಒಬ್ಬರೂ ಕರ್ಮವನ್ನು ಬಿಟ್ಟು ಜ್ಞಾನಿಗಳಾಗಿಲ್ಲ ಅಂತ ಭಗವಂತ ಹೇಳಿದ್ದಾರೆ. ಒಬ್ಬರೂ ಕರ್ಮವನ್ನು ಬಿಟ್ಟು ಜ್ಞಾನಿಗಳಾಗಿಲ್ಲ. ಕರ್ಮಾಚರಣೆ ಒಂದು ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ, ಅಲ್ಲರಿ ಸಣ್ಣ ಪುಟ್ಟವರಿಗೆ ಆಗ್ಲಿಕ್ಕಿಲ್ಲ, ಭಾರಿ ದೊಡ್ಡವರಿಗೆ ಅಂದರೆ ಜನಕಾದಯ ಜನಕಾದಿಗಳು ಸಹ. ಜನಕ ಎಷ್ಟು ದೊಡ್ಡ ರಾಜ ಗೊತ್ತೇನವನು, 80,000 ವರ್ಷ ರಾಜ್ಯ ಆಡಿದಂತೆ ಪುಣ್ಯಾತ್ಮ, 80,000 ವರ್ಷ. ಯಾಜ್ಞವಲ್ಕ್ಯ ಆದಿಗಳು ದೊಡ್ಡ ಋಷಿಗಳ ಮುನಿಗಳ ಮುಂದೆ ವಾಕ್ಯಾರ್ಥ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತಾಡತಕ್ಕಂಥ ಸಾಮರ್ಥ್ಯ ಪಡೆದಿತ್ತು. ದೊಡ್ಡ ವಿಶ್ವವಿಖ್ಯಾತನಾದ ರಾಜ, ಆದರೆ ಅವರ ರಾಜ್ಯಭಾರವನ್ನು ಬಿಡಲಿಲ್ಲ, ಜ್ಞಾನ ಸಂಪಾದನೆ ಮಾಡಿಕೊಂಡೇ ಮಾಡಿಕೊಂಡು ಅಂದಮೇಲೆ ಈ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ ಜ್ಞಾನವನ್ನು ಯಾರು ಕೂಡ. ಕೆಲವರು ಕರ್ಮವನ್ನು ಬೈಪಾಸ್ ಮಾಡಿ ಜ್ಞಾನಕ್ಕೆ ಹೋಗ್ತೇವೆ ಅಂತ ತಿಳ್ಕೊಂಡಿರ್ತಾರಲ್ಲ, ಅದರಿಂದ ಕರ್ಮ ಬೈಪಾಸ್ ಮಾಡಿದ್ದಷ್ಟೇ ಹೊರತು ಜ್ಞಾನ ಮಾತ್ರ ಅವರಿಗೆ ಬರೋ ಪ್ರಸಕ್ತಿ ಇಲ್ಲೇ ಇಲ್ಲ. ಕರ್ಮಾಚರಣೆ ಮಾಡ್ಕೊಂಡು ಗೃಹ ಕರ್ಮ ದಾಸರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಜಗದ ನಮ್ಮ ಬಾಲಿನ ವಿಹಿತ ಕರ್ತವ್ಯ ಕ್ರಮಗಳನ್ನು ಉತ್ಸಾಹದಿಂದ ಮಾಡಬೇಕು, ಭಗವಂತನ ಸೇವೆ ಅಂತ ಮಾಡಬೇಕು, ಅವಾಗ ಸಾಧ್ಯ. ಆಗ ಇದು ಕಷ್ಟಕರವೇ ಇಲ್ಲ. ಇಂಥ ಜ್ಞಾನದ ಮಹತ್ವ ತುಂಬ ಜನಕ್ಕೆ ಏನಿಸ್ತು, ಏನೋ ಹೇಳುತ್ತೆ ನಿರ್ವಾಹ ಇಲ್ಲ, ಕೆಲವು ವಿಷಯ ಪಾಸ್ ಆಗಲೇಬೇಕು, ಅದು ಇಂಟ್ರೆಸ್ಟಿಂಗ್ ಹೌದೋ ಇಲ್ಲೋ, ಇಷ್ಟ ಇರುತ್ತೋ ಇಲ್ವೋ, ಕೊನೆಗೆ ಅರ್ಥ ಆಗದೆ ಹೋದರೆ ಬಾಯ್ಪಾಠ ಆದರೂ ಮಾಡಿ ಬರೆದು ಪಾಸ್ ಆಗಲಿ ಟ್ರೈ ಮಾಡ್ತಾನೆ. ನಿರ್ವಾಹ ಇಲ್ಲ ಮತ್ತೆ ಪಾಸ್ ಆಗಲೇಬೇಕಲ್ಲ, ಬರೀಲೇಬೇಕಲ್ಲ ಅಂಥೇಳಿ. ಅರೆ ಭಗವಂತನ ಕಥೆ ಹಾಗಲ್ಲ, ಅದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಕೇಳ್ತಾ ಕೂತವರಿಗೆ ಭಗವಂತ ನಿಮ್ಮ ಮೋಕ್ಷ ಕೊಡದು ಹೋದ್ರೂ ಪರವಾಗಿಲ್ಲ, ಈ ಜ್ಞಾನ ಕಾರ್ಯ ಮಾತ್ರ ಸದಾ ಕೊಟ್ಟುಬಿಡು ಅಂತ ಕೇಳ್ತಾನೆ. ಅಷ್ಟು ಹೈಲಿ ಎಂಜಾಯಬಲ್ ಅದು ಜ್ಞಾನ ಕಾರ್ಯ ಅಂದರೆ, ಆದಷ್ಟು ಸುಖ ಕೊಡ್ತಕ್ಕಂಥ ಮತ್ತೊಂದು ವಸ್ತು ಜಗತ್ತಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಆನಂದ ಕೊಡ್ತಕ್ಕಂಥ ಶಕ್ತಿ ಜ್ಞಾನಕ್ಕಿದೆ. ಆದ್ದರಿಂದ ಅಂಥ ಜ್ಞಾನದ ಸ್ವರೂಪ ಏನು ಅಂದರೆ, 2ನೇ ಶತಕ ಪೂರ್ತಿ ಭಗವಂತ ಅದನ್ನು ಹೇಳಿದ್ದಾರೆ. ಭಗವಂತನ ಮಹಿಮೆ ಎಷ್ಟು ಅಪಾರವಾದದ್ದು, ಎಲ್ಲಿ ನೋಡಿದ್ರೂ ಭಗವಂತ ಇದ್ದಾನೆ, ಎಲ್ಲವನ್ನೂ ಅವನೇ ಮಾಡ್ತಾನೆ. ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದಕ್ಕೂ ಸೃಷ್ಟಿಕರ್ತ ನಾನೇ. ಪ್ರಭವ ಸೃಷ್ಟಿಕರ್ತ ನಾನು, ಸರ್ಗ ಮತ್ತೆ ಪ್ರಳಯ ಲಯ ಮಾಡುವವನು ನಾನೇನೆ. ಪ್ರತಿಯೊಂದು ನನ್ನ ಕೈಯಲ್ಲಿದೆ. ಪ್ರತಿಯೊಂದು ವಸ್ತು ಸೃಷ್ಟಿ ಮಾಡೋದ್ರಲ್ಲಿ ಅದರಲ್ಲಿ ಅಷ್ಟೇ ಅಲ್ಲ, ಆ ಇರುವಿಕೆ ನನ್ನ ಕೈಯಲ್ಲಿದೆ. ನೀರು ಸೃಷ್ಟಿ ಮಾಡಿದ್ದು ನಾನೇ, ನೀರನ್ನ ಉಳಿಸಿರೋದು ನಾನೇ. ಅಷ್ಟೇ ಅಲ್ಲ, ನೀರಿನೊಳಗೆ ರಸ ಇದೆಯಲ್ಲ ಅದನ್ನು ಕೊಟ್ಟಿರೋದು ನಾನೇ. ರಸೋಹಂ ಅಪ್ಸು ಕೌಂತೇಯ, ಪ್ರಭಾ ಅಸ್ಮಿ ಶಶಿ ಸೂರ್ಯಯೋಹೋ, ಪ್ರಣವ ಸರ್ವವೇದೇಶು, ಶಬ್ದಖೇ ಪೌರುಷಂ ಋಷು. ಭಗವಂತನ ವ್ಯಾಪ್ತಿಯ ಹಿರಿಮೆ ಕೆಡ್ತಾ ಕೆಡ್ತಾ ಹೋದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಯಾರೋ ಸ್ಮರಣೆ ಮಾಡ್ತಾರೆ, ಜಾಗ ಕೊಟ್ಟವರು, ಭಾರಿ ಖುಷಿಯಾಯಿತು. ಇಲ್ಲ ಜಮಖಾನ ಕೊಟ್ಟವರು ಅವರೇನೆ, ಇನ್ನೂ ಆಶ್ಚರ್ಯ. ಚೇರ್ ಕೊಟ್ಟವರು ಅವರೇನೆ, ಮೈಕ್ ಕೊಟ್ಟವರು ಅವರೇನೆ, ಏರ್ಪಾಟು ಮಾಡಿದ್ದೆಲ್ಲ ಅವರೇನೆ, ಪ್ರತಿಯೊಂದು ವ್ಯವಸ್ಥೆ ಅವರದೇನೆ. ಆಗ ಗೌರವ ಜಾಸ್ತಿ ಆಗಿ ಶುರುವಾಗ, ಹೌದಾ, ಎಲ್ಲ ಅವರೇ ಮಾಡಿಬಿಟ್ರ, ಭಾರಿ ಭಾರಿ ದೊಡ್ಡವರು. ಇವತ್ತು ಅಷ್ಟು ದೊಡ್ಡವರಂತೆ ಅವರ ದೇವರು ಎಷ್ಟು ಮಾಡಿದ್ದಾನೆ ಗೊತ್ತಾ? ದೇಹ ಕೊಟ್ಟು, ಬೆಳೆಸಿ, ಉಳಿಸಿ, ಜ್ಞಾನ ಕೊಟ್ಟು, ಪ್ರತಿಯೊಂದು ಇಂದ್ರಿಯಗಳಲ್ಲಿ ನಿಂತು ಕೆಲಸವನ್ನು ಮಾಡಿಸಿ, ವಸ್ತುಗಳನ್ನು ಒದಗಿಸಿ, ಅನ್ನ ಕೊಡ್ತಾನೆ, ತಿನ್ನಲ ಕೈ ಕೊಡ್ತಾನೆ, ಕಲಿಸಿಕೊಳ್ಳೋಕ್ಕೆ ಅವಕಾಶ ಮಾಡ್ತಾನೆ, ರುಚಿ ಗ್ರಹಣ ಮಾಡಕ್ಕೆ ನಾರಿಗೆ ಕೊಟ್ಟಿದ್ದಾನೆ, ನುಂಗ್ಲಿಕ್ಕೆ ಇಷ್ಟು ಜಾಗ ಕ್ರಾಸ್ ಮಾಡಬೇಕಾದ ಒಂದು ಶಕ್ತಿ ಇಲ್ಲ ಮನುಷ್ಯನ ಸ್ಥಿತಿ ನೋಡಿ ಏನಾಗಿಬಿಡುತ್ತದೆ. ಇಲ್ಲಿಂದ ಇಲ್ಲಿಗೆ ಆಹಾರ ಹೋಗದೆ ಹೋದ್ರೆ ಕತೆ ಮುಗಿದೋಯ್ತವ್ರು, ರೀಚ್ ಆಗಬೇಕದು. ಅದೇ ಜೀರ್ಣ ಮಾಡಿಸ್ತಾನೆ, ಅದು ರಕ್ತಗತ ಆಹಾರ ಮಾಡ್ತಾನೆ, ಇದೆಲ್ಲ ನಮಗೆ ಮಾಡಿಕೊಳ್ಳಬಾರ್ದು. ಉಂಡು ತೇಗ್ ಮರಿಕೊಂಡ್ಬಿಡ್ತಾನೆ, ಅವ್ರು ತುಳಿದೆಲ್ಲ ಮಾಡೋದ್ಯಾರು ಈ ಮಧ್ಯೆ? ಊಟ ಆಯ್ತು, ನಿದ್ದೆ ಹೊಡೆದು ಬಿಡ್ತಾರೆ. ಉಳಿದ ಕೆಲಸ ಯಾರು ಮಾಡ್ಬೇಕು ಈ ಮಧ್ಯೆ? ಎಲ್ಲ ದೇವರು ಮಾಡಿಸ್ತಾನೆ. ಇಲ್ಲಿ ಹೋದ್ರೆ ಹೊಟ್ಟೆಯೊಳಗೆ ಹ್ಯಾಗೆ ದೇಹ ಆಹಾರ ಅದು ಒಂದು. ಆ ಕಾಲ ಜೀರ್ಣ ಪೂರ್ತಿ ವೆಕೆಟ್ ಆಗ್ಬೇಕು, ಮತ್ತೆ ಹೊಸ ತಯಾರಾಗಬೇಕು. ಅದು ಎಲ್ಲೋ ಹೋಗ್ಬಿಟ್ರೆ ಈ ಮಧ್ಯೆ ರಕ್ತಗತವಾಗಬೇಕು. ಮತ್ತೆ ಒಂದೇ ಕಡೆ ಹೋಗ್ಬಿಟ್ರೆ ಮತ್ತೆ ಬೆಳೆದ ಶುರು ಆಗ್ಬಿಡಿ, ದಪ್ಪ ಆಗಿಬಿಡುತ್ತೆ ಕೈಕಾಲುಗಳು. ಇಡೀ ಬಾಡಿ ಸಪ್ಲೈ ಆಗಬೇಕು, ಮತ್ತೆ ಬ್ಯಾಲೆನ್ಸ್ ಆಗಬೇಕು, ಮತ್ತೆ ಎಕ್ಸಸ್ ಆಗಿದ್ದು ಹೋಗಿಬಿಡಬೇಕು. ಈ ವ್ಯವಸ್ಥೆ ಯಾರು ಮಾಡ್ತಾರೆ? ನಾವು ಮಾಡ್ತೇವೆ ಅಂತ ಅನ್ಕೊಳ್ಳಿಕ್ಕೆ ಯಾರಿಗಾರ ಸಾಧ್ಯತೆ ಇದೆಯಾ? ಏನೂ ಇಲ್ಲ, ಸಾಧ್ಯತೆನೇ ಇಲ್ಲ. ನಮಗೆ ಆ ಬಗ್ಗೆ ಯೋಚನೆ ಕೂಡ ಮಾಡಾಗಿರೋದು. ಎಲ್ಲಿಂದ ಮಾಡ್ತಾನೆ ಮನುಷ್ಯ? ಅಂದ್ರೆ ನಮ್ಮ ಹೊಸ ಪ್ರಪಂಚ ಇದು ಒಂದು. ಊಟ ಮಾಡಿ ಆಯ್ತೀಗ, ಮುಂದೇನು ಗತಿ ಅದರದ್ದು, ಹೇಗೆ ಇದಾಗುತ್ತೆ, ಎಂತ ಬಿರಕಲ್ಲ ಗೊತ್ತಾ? ನಮ್ಮ ಬಾಡಿಯಲ್ಲಿ ಕೆಲಸ ನಡೀತಾ ಇದೆ, ನಮ್ಮ ಚೂರು ಕೂಡ ಗೊತ್ತಾಗೋದಿಲ್ಲ, ಮತ್ತೆ ಹೆಸರು ಕೂಡ ಗೊತ್ತಾಗೋದಿಲ್ಲ. ಆಶ್ಚರ್ಯನೇ ಆಶ್ಚರ್ಯ. ಆ ರಕ್ತ ಪರಿಚಯದ ಕ್ರಮ ನೋಡಿಬಿಟ್ಟು ಆಶ್ಚರ್ಯ ಆಗೋಗ್ಬಿಡುತ್ತೆ. ಏನು ಬಾಡಿಯೊಳಗೆ ಇಡೀ ರಕ್ತ ಹೇಗೆ ಶುದ್ಧವಾಗುತ್ತೆ, ಹೇಗೆ ಮೂವ್ ಆಗುತ್ತೆ, ಒಂದು ಕ್ಷಣ ನಿಂತರೆ ಏನು ಗತಿ ಆಗುತ್ತೆ ಯೋಚನೆ ಮಾಡಬೇಕು. ಅದೆಲ್ಲವನ್ನು ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಇವರು ಸರಿ ಮಾಡಿಕೊಟ್ಟ ಡಾಕ್ಟ್ರಿಗೆ ನಾವು ಉಚ್ಚಾಪಟ್ಟೆ ಕೃತಜ್ಞತೆ ಹೇಳಿಬಿಡ್ತೇವೆ. ಸರಿ ಮಾಡಿದ್ದಕ್ಕೆ ಅವ್ನು ಹಾರ್ಟ್ ಮಾಡಿಟ್ಟವನಲ್ಲ ಪಾಪ, ಹಾರ್ಟ್ ಸಣ್ಣ ಪುಟ್ಟ ರೋಗ ಬಂದಾಗ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಬೇಕಾಗತ್ತೆ. ಅಂಥದ್ದು ಭಗವಂತ ಹೇಗೆ ಇಟ್ಟಿದ್ದಾನೆ ಅದನ್ನು, ಎಂಥ ಅದ್ಭುತವಾದ ವ್ಯವಸ್ಥೆ, ಹೇಗೆ ಪ್ರೊಟೆಕ್ಟ್ ಮಾಡಿದ್ದಾನೆ ಅದನ್ನು. ಇದೇ ಜಾಗದೊಳಗೆ ಪೊಲೀಸು ಎಲ್ಲ ಇದ್ಬಿಟ್ಟು ಯಾರು ಕಿತ್ಕೊಂಡೋಗ್ರೆ ಮಾಡೋದು, ಹೊರಗೆಲ್ಲ ಇಟ್ಟುಬಿಟ್ಟಿದ್ರೆ ಅದೇನೋ ಕನ್ಸೀಲ್ ಮಾಡದೆ ಹೋಗಿದ್ದು ಯಾರು ಎತ್ಕೊಂಡು ಹೋಗ್ಬಿಡ್ತಿದ್ರು ಆಲ್ಟನ್ನು, ಹೃದಯ ಕದಿಯೋದು ಅಂತಾರಲ್ಲ, ಈ ರೀತಿ ಕದ್ದು ಬಿಡ್ತಿದ್ರು ಕೊನೆಗೆ. ಆದರೆ ಅದೆಲ್ಲ ಹೇಗೆ ಪ್ಯಾಕ್ ಮಾಡಿದ್ದಾನೆ ನೋಡಿ, ಯಾರು ಏನೇನು ಗೊತ್ತೇ ಆಗಬಾರ್ದು ಅಂತ ಇಟ್ಟುಬಿಟ್ಟಿದ್ದಾರೆ. ಎಂಥ ಮಹಿಮೆಗಳು ಅದನ್ನು ಕೆಡ್ತಾ ಕೆಡ್ತಾ ಹೋದರೆ, ಇದು ನಮ್ಮದೇ ದೇಹ, ನಮ್ಮ ಜೀವ, ನಮ್ಮ ದೇಹ ದೇವರು ಇಟ್ಟಿದ್ದಾನೆ. ಇದೆಲ್ಲ 24 ತಾಸು ಕಾಪಾಡ್ತಾನೆ. ರಕ್ತ ಪರಿಚರಣೆ ಕೆಲಸ ಒಂದು ಕ್ಷಣ ನಿಲ್ಲಾಗಿಲ್ಲ, ಆಗ್ತಾನೇ ಇರಬೇಕು, ಉಸಿರಾಟ ನಡೀತಾನೇ ಇರಬೇಕು. ಇದನ್ನೆಲ್ಲ ಮಾಡಿಸ್ತಕ್ಕಂಥ ಪರಮಾತ್ಮ ಎಷ್ಟು ಕೃತಜ್ಞರಾಗಿರಬೇಕು ಅನ್ನೆಲ್ಲ ಪರಮಾತ್ಮ ಅನೇಕ ರೀತಿಯಲ್ಲಿ ಹೇಳ್ತಾ, ಎಲ್ಲೆಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿದ್ದೇನೆ ಎಂಬುದನ್ನು ವಿಭೂತಿ ಯೋಗದಲ್ಲಿ ತಿಳಿಸಿ ಮುಂದೆ ವಿಶ್ವರೂಪವನ್ನೇ ತೋರಿಸಿಬಿಡ್ತಾನೆ ಕೊನೆಗೆ. ನೋಡು ಅರ್ಜುನ ಹೇಗಿದೆ, ಡಾಕ್ಟರ್ ಹೀಗಿದೆ ಅಂತ ಹೇಳಿಬಿಟ್ಟು ಕೊನೆಗೆ ಸ್ಕ್ಯಾನ್ ಮಾಡಿದ ರಿಪೋರ್ಟ್ ತೋರಿಸಿ ಕೊಟ್ಬಿಟ್ರೆ ಹಾಗೋ ಹಾಗೆ, ನೋಡು ಅಲ್ಲಿ ಹೇಗೆ ಕಾಣ್ತಾ ಇದೆ ನೋಡು ಅಂತ ಹೇಳಿಬಿಟ್ರೆ ಅವನಿಗೆ ಏನು ಬೇರೆ ಮಾತಾಡೋಕೆ ಇಲ್ಲ. ಇವತ್ತು ಭಗವಂತ ಇಡೀ ಒಂದೊಂದು ತೋರಿಸ್ಬೋದು ಅಷ್ಟೇ, ಇವರು ವಿಶ್ವವನ್ನೇ ಭಗವಂತ ತೋರಿಸಿಬಿಡ್ತಾರೆ. ಅರ್ಜುನ ಅಲ್ಲಿ ಕಾಣದ್ದೇ ಇಲ್ಲ. ಇಹೇ ಕಷ್ಟಂ ಜಗತ್ಕಷ್ಟಂ ಪ್ರವಿಭಕ್ತ ಮನೆ ಕಥಾ, ಅನೇಕ ಕಥ ಚಿತ್ರ ವಿಚಿತ್ರವಾದ ಜಗತ್ತನ್ನು ಕಾಣ್ತಾ ಅದೆಲ್ಲದರಲ್ಲೂ ಪರಮಾತ್ಮನ ಹಿಡಿತವನ್ನು ಕಂಡಾಗ ಸಂಪೂರ್ಣ ಶರಣಾಗತನಾಗ್ತಾನೆ. ನಮೋ ನಮಸ್ತೆಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮೋ ನಮಃ ನಮ. ಅದಕ್ಕಿಂತ ಹೆಚ್ಚು ಮಾತಾಡಲು ಸಾಧ್ಯತೆನೇ ಇರಲಿಲ್ಲ. ಅದು ಅದ್ಭುತವನ್ನು ಕಂಡಾಗ ಮನುಷ್ಯ ಬಾಗಿಬಿಡ್ತಾನೆ, ಅರ್ಜುನ ಬಾಗ್ತಾ, ಅದಕ್ಕೆ ನಮಸ್ಕಾರ ಅಂತ ಕರೆಯೋದು. ಫಿಸಿಕಲಿ ಬಾಗಿದ್ದ ಬೇಕು ಕಾಣಿಸುತ್ತೆ, ಮಾನಸಿಕವಾಗಿ ಬಾಗೋದು ಹೆಚ್ಚು ಇಂಪಾರ್ಟೆಂಟ್. ಮನಸ್ಸಿನಲ್ಲಿ ಶರಣಾಗತನಾಗ್ತಾನಲ್ಲ ಅರ್ಜುನ, ಹಾಗಾದ ಆಗ ಲಕ್ಷ್ಮೀ ಉಪಾಸನೆ ಶ್ರೇಷ್ಠ, ನಿನ್ನ ಉಪಾಸನೆ ಶ್ರೇಷ್ಠರು ಅಂತ ಪ್ರಶ್ನೆ ಬಂದರೆ ಭಗವಂತ ಹೇಳಿದ, ನನ್ನ ಉಪಾಸನೆಯಷ್ಟೇ ಶ್ರೇಷ್ಠ, ಲಕ್ಷ್ಮೀ ಉಪಾಸನೆ ಮಾಡಿದವರು ಕೂಡ ನನ್ನ ಅನುಗ್ರಹ ಪಡೆದೇ ಮೋಕ್ಷಕ್ಕೆ ಹೋಗಬೇಕಾದ್ದರಿಂದ ನನ್ನನ್ನೇ ಆಚರಿಸಬೇಕು. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ರಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಅಂತ ತಿಳಿಸಿ, ತನ್ನ ಆರಾಧನೆಯಿಂದ ಅಷ್ಟೇ ನಿಜವಾದ ಅರ್ಥದಲ್ಲಿ ಮೋಕ್ಷ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಅರ್ಜುನನಿಗೆ ಸಂಪೂರ್ಣವಾದಂಥ ಒಂದು ಉತ್ತರದ ಹಂತ ಮುಗೀತು. ಆಮೇಲೆ ತೃತೀಯ ಷಟ್ಕ ಪ್ರಾರಂಭವಾಯಿತು. ಅದರಲ್ಲಿ ಪ್ರಕೃತಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಮತ್ತು ಜ್ಞೇಯಂ ಜ್ಞಾನಂ, ಯಾರರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಏತದ್ವೇದಿತು ಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ, ಯಾರ ಬಗ್ಗೆ ನನಗೆ ಉತ್ತರ ಬೇಕು ಅಂತ ಕೇಳಿದೆ. ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಧ್ಯೇಯ, ಆರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಅಧ್ಯಾಯವೇ 13ನೇ ಅಧ್ಯಾಯ. ಅದರಲ್ಲಿ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ, ಇದು ವಿಶ್ವವೇ ಕ್ಷೇತ್ರ, ಏತದ್ಯೋವೇತ್ಯ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ವಿಶ್ವವನ್ನು ಬಲ್ಲವನು ಯಾರಿದ್ದಾರಲ್ಲ ಅವನೇ ಕ್ಷೇತ್ರಜ್ಞ. ಭಗವಂತ ಇಡೀ ವಿಶ್ವ ಜಗತ್ತು ಕ್ಷೇತ್ರ, ಭಗವಂತ ಕ್ಷೇತ್ರಜ್ಞ. ಈ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದೊಳಗೆ ಭಗವಂತ ಕ್ಷೇತ್ರ ಕ್ಷೇತ್ರಜ್ಞ ಇಬ್ಬರು ಬೇರೆ ಎಂಬುದು ಸ್ಪಷ್ಟವಾದ್ದರಿಂದ ಜೀವ ಜೀವನೇ ಭಗವಂತ ಭಗವಂತನೇ. ಅದನ್ನೆಲ್ಲ ತಿಳಿಸಿ ಆಧಾರ ಮೂಲಕ ತಿಳ್ಕೋಬೇಕೆ ಹೊರತು ಊಹಾಪೋಹಗಳಿಂದ ವಿಚಾರ ತಿಳ್ಕೊಳ್ಳೋಕೆ ಹೋಗಬೇಡಿ. ಫಿಲಾಸಫಿ ಬೇಡ ಅಂಬರು ಹೆಚ್ಚು ಜನ, ಬೇಕೊಂಬರು ಕೂಡ ಯಾರದೋ ಫಿಲಾಸಫಿ ಓದ್ತಾ ಇರ್ತಾರೆ. ಅವನ ಫಿಲಾಸಫಿ, ಇವನ್ ಫಿಲಾಸಫಿ, ಅವನ ಫಿಲಾಸಫಿ, ನಮ್ಮ ಜಗತ್ತಿನ ಫಿಲಾಸಫಿ ಅಲ್ಲ. ಇವತ್ತು ಹೇಳಬೇಕಾದ್ರೆ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿಗೆ ವಿನಿಶ್ಚಿತಂ, ಅದನ್ನು ಸ್ಪಷ್ಟವಾಗಿ ಭಗವಂತ ಹೇಳುತ್ತಾನೆ. ಬ್ರಹ್ಮಸೂತ್ರಗಳಿಂದ ತೀರ್ಮಾನ ಆಗಬೇಕು. ಋಷಿಭಿ ಬಹುಧಾ ಗೀತಂ ಛಂದೋಭಿಹಿ ವಿವಿಧ ಪೃಥಕ್, ಋಷಿಗಳ ಮಾತಾಗಬೇಕು, ವೇದಗಳ ಮಾತಾಗಬೇಕು, ಬ್ರಹ್ಮಸೂತ್ರಗಳ ಮಾತಾಗಬೇಕು. ಎಷ್ಟು ಜನಕ್ಕೆ ಪರಿಜ್ಞಾನ, ಟೆಕ್ಸ್ಟ್ ಯಾವುದೇ ಗೊತ್ತಿಲ್ಲ ಜನಗಳಿಗೆ. ಟೆಕ್ಸ್ಟ್ ಬುಕ್ ಓದ್ದೆ ವಿಷಯ ತಿಳ್ಕೊಳ್ಳೋಕೆ ಹೋದರೆ ಹೇಗೆ ತಿಳಿಯುತ್ತದು? ಸಾಧ್ಯವೇ ಇಲ್ಲ. ಬ್ರಹ್ಮಸೂತ್ರಗಳು, ವೇದಗಳು, ಅದನ್ನು ಹೇಳ್ತಕ್ಕಂಥ ಗುರುಗಳಾದ ಋಷಿಗಳು, ಅವರ ಅನುಗ್ರಹ ನಮಗೆ ಬೇಕು. ಇಲ್ಲದೆ ಹೋದರೆ ಜ್ಞಾನ ಬರೋದಿಲ್ಲ ಅಂತ ಭಗವಂತ ಹೇಳುತ್ತಾರೆ. ಆದ್ದರಿಂದ ವೇದೋಕ್ತ ಕ್ರಮದಲ್ಲಿ ಬರತಕ್ಕಂಥ ಜ್ಞಾನವೇ ಜ್ಞಾನ ಹೊರತು ಬೇರೆ ಜ್ಞಾನವನ್ನು ಜ್ಞಾನ ಅಂತ ಕರೆಯೋದಿಲ್ಲ ಅಂತೇಳಿ. ಬೇರೆ ಜ್ಞಾನವನ್ನು ಜ್ಞಾನ ಅಂತ ಕರೆಯೋದಿಲ್ಲ. ಬೇರೆ ಕಡೆಯಿಂದ ಜ್ಞಾನ ಬರಬಹುದು. ಯಾವಾಗ? ಅದು ವೇದದ ಬೇಸಿಸ್ ಮೇಲೆ ಬಂದಿದೆ. ಯಚ್ಚಾನುಕೂಲಮೇ ತಸ್ಯ ತಚ್ಚ ಶಾಸ್ತ್ರಂ ಪೈಕಿರ್ತದ. ಡೈರೆಕ್ಟ್ ಅದರಿಂದ ಬಂದರೂ ಆಯಿತು, ಅದಕ್ಕೆ ಅನುಗುಣವಾಗಿ ಬಂದರೂ ಆಯಿತು. ಅದನ್ನು ಬಿಟ್ಟೇನಾದರೂ ಬಂದರೆ ಅದು ಜ್ಞಾನ ಅಲ್ಲ ಅಂತ ಹೇಳಿದೆ. ಬಿಟ್ಟು ಬಂದರೆ ಅದು ಜ್ಞಾನ ಅಲ್ಲ ಅಂತ ಹೇಳಿ, ಇಂಥ ಜ್ಞಾನ ಸಾಧನೆಗೆ 20 ಧರ್ಮಗಳು ಬೇಕು ಅಂತ ಭಗವಂತ ಅದೆಲ್ಲ ಹೇಳುತ್ತೆ. ಅಮಾನಿತ್ವಂ, ಅದಂಭಿತ್ವಂ ಹೀಗೆಲ್ಲ ಹೇಳ್ತಾ ಇಷ್ಟು ಗುಣಗಳಿರಬೇಕು. ಅದರಲ್ಲಿ ಕೊನೆಯದು ತತ್ವಜ್ಞಾನಾರ್ಥ ದರ್ಶನ. ನಾವೇನೇ ಕೆಲಸ ಮಾಡಲಿ ತತ್ವಜ್ಞಾನದ ಗುರಿ ಇಟ್ಕೊಂಡು ಮಾಡಬೇಕು ಅಂತ ಹೇಳುತ್ತೆ. ತತ್ವಜ್ಞಾನದ ಗುರಿ ಇಟ್ಕೊಂಡು ನಾವು ಮಾಡಬೇಕೆ ಹೊರತು, ಕಾರು ವೆಹಿಕಲ್ ಮುಂದೆ ಹೋಗ್ತಾ ಇದೆ ಊರಿಗೆ, ಎವ್ರಿ ಸ್ಟೆಪ್ ಅದು ಟುವರ್ಡ್ಸ್ ಆ ಕಡೆ ಹೋಗ್ತಾ ಇದೆ. ಪ್ರತಿಯೊಂದು ಸುತ್ತು ಕೂಡ ಆ ಗುರಿ ಹತ್ತಿರ ತಿರುಗಬೇಕೆ ಹೊರತು ಸ್ವಲ್ಪ ಬೇರೆ ಕಡೆ ತಿರುಗಿಬಿಟ್ರೆ ಏನಾಗುತ್ತಾಗ? ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಒಂದು ಹೇಗೆ ಮುಂದಕ್ಕೆ ಹೋಗುತ್ತಾ ಗಾಲಿ. ನಮ್ಮ ಪ್ರತಿಯೊಂದು ಜೀವನದ ಪ್ರತಿಯೊಂದು ಕಾರ್ಯವೂ ಕೂಡ ಪ್ರತಿ ಹಂತದಲ್ಲೂ ಕೂಡ ತತ್ವಜ್ಞಾನಾರ್ಥ ದರ್ಶನ, ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರಾರ್ಥ ಶಾಸ್ತ್ರದರ್ಶನಂ ಶಾಸ್ತ್ರಾಧ್ಯಯನಂ ಅನ್ನೋ ಮಾತನ್ನು ಆಚಾರ್ಯರು ಅದಕ್ಕೆ ಭಾಷ್ಯವಾಗಿ ಬರೀತಾರೆ. ಅದೆಲ್ಲ ತಿಳಿಸಿ ಅಂತ ದೇವರ ಮಹಿಮೆಯನ್ನು ಮತ್ತೆ ಹೇಳ್ತಾ, ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಇದು ಭಗವಂತನ ಹಿರಿಮೆ. ಸರ್ವತಃ ಪಾಣಿಪಾದಂ, ಮೈಯೆಲ್ಲ ಕೈಕಾಲುಗಳು ಎಲ್ಲ ಕಡೆ ಪರಮಾತ್ಮ ಸ್ವಗತ ಭೇದ ವಿವರ್ಜಿತ. ಅವನಿಗೆ ಎಲ್ಲೂ ಕೂಡ ಇದು ಬೇರೆ ಅದು ಬೇರೆ ಅಂತಿಲ್ಲ, ಈ ರೂಪ ಬೇರೆ ಆ ರೂಪ ಬೇರೆ ಇಲ್ಲ, ಈ ಗುಣ ಬೇರೆ ಆ ಗುಣ ಬೇರೆ ಇಲ್ಲ, ಎಲ್ಲ ಪೂರ್ಣ ಅಂದ್ರೆ ಪೂರ್ಣ. ಇಂಥ ಪರಿಪೂರ್ಣತ್ವದ ಪರ್ಫೆಕ್ಟ್ ಕಾನ್ಸೆಪ್ಟೇ ಭಗವಂತ. ಇನ್ನೆಲ್ಲಿ ನೋಡಿದ್ರೂ ಅಪೂರ್ಣತೆ ಎದ್ದು ಕಾಣುತ್ತೆ, ದೇವರಲ್ಲಿ ಮಾತ್ರ ಪರಿಪೂರ್ಣತೆ ತುಂಬಿ ಕಾಣುತ್ತೆ. ಅದು ಅದರ ವೈಶಿಷ್ಟ್ಯ. ಅಂಥ ಪೂರ್ಣತೆಯನ್ನು ಹೇಳಿಬಿಟ್ಟು ಜಗತ್ತಿನಲ್ಲಿ ಏನೇನು ಹುಟ್ಟಿ ಬಂದಿದೆ ಅರ್ಜುನ, ಅದೆಲ್ಲಿಂದ ಬರುತ್ತೆ ಗೊತ್ತಾ? ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿಧಿ ಭರತರ್ಷಭ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದ ಹುಟ್ಟುತ್ತೆ. ಕ್ಷೇತ್ರ ಒಂದರ್ಥದಲ್ಲಿ ಸಾಕ್ಷಾತ್ ಜಗತ್ತು, ಅದಕ್ಕೆ ಮೂಲ ಕಾರಣವಾದಂಥ ಮಹಾಲಕ್ಷ್ಮಿ ಮುಖ್ಯತಃ ಕ್ಷೇತ್ರಗಳು, ಕ್ಷೇತ್ರಜ್ಞ ಸಾಕ್ಷಾತ್ ಭಗವಂತ ನಾರಾಯಣ, ಅದು ಇನ್ನೊಂದು ರೀತಿಯ ಅರ್ಥ. ಆದರೆ ಮುಂದುವರಿಸಿ ಈ 14ನೇ ಅಧ್ಯಾಯದಲ್ಲಿ ವಿಶೇಷವಾದ ಅಂಶವನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ಯಾರು ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಏ ವಿಧು ಯಾಂತಿ ತೇ ಪರಂ. 13ನೇ ಅಧ್ಯಾಯದ ಕೊನೆಯ ಶ್ಲೋಕ. ಹೀಗೆ ಯಾರು ಕ್ಷೇತ್ರ ಕ್ಷೇತ್ರಜ್ಞರ ವಿಭಾಗವನ್ನು ಅವರಿರತಕ್ಕಂಥ ವ್ಯತ್ಯಾಸವನ್ನು ಸರಿಯಾಗಿ ತಿಳ್ಕೊಳ್ತಾರೋ, ಭೂತ ಪ್ರಕೃತಿ ಮೋಕ್ಷಂಚ ಈ ಭೂತಗಳ ಪಂಚಭೂತಗಳ ಕೂಡಿದ ಪ್ರಕೃತಿಯಿಂದ ಬಿಡುಗಡೆಯ ರೀತಿಯನ್ನು ಯಾರು ತಿಳ್ಕೊಳ್ತಾರೋ ಅವರು ಭಗವಂತನ ಬಳಿ ಹೋಗ್ತಾರೆ ಅಂತ ಹೇಳಿ ಮುಕ್ತಾಯ ಮಾಡಿದ. ಈ 14ನೇ ಅಧ್ಯಾಯಕ್ಕೆ ಗುಣತ್ರಯ ವಿಭಾಗ ಯೋಗ ಅಂತ ಹೇಳಿ, ಬಹಳ ಮುಖ್ಯವಾದ ಅಧ್ಯಾಯಗಳಲ್ಲಿ ಒಂದು. ನಮ್ಮ ದೇಹದ ಪರಿಚಯ ಮಾಡಿಕೊಡ್ತಕ್ಕಂಥ ಅಪೂರ್ವವಾದ ಅಧ್ಯಾಯ. ಆದಷ್ಟು ದಿನನಿತ್ಯದ ನಮ್ಮ ಕಾರ್ಯಗಳಲ್ಲಿ ಈ 14ನೇ ಅಧ್ಯಾಯದ ಒಂದು ಪ್ರಭಾವ ಬಹಳ ಎದ್ದು ಕಾಣಬೇಕಂತ ಭಾಗ ಇತ್ತು. ನಿತ್ಯ ನಾವನ್ನ ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡ್ರೆ ಅದೇ ದೊಡ್ಡ ಧ್ಯಾನಕ್ಕೆ ಅನುಕೂಲವಾಗತಕ್ಕಂತಹ ಮಾಹಿತಿ ಕೊಡತಕ್ಕಂಥ ಅಧ್ಯಾಯ. ಅರ್ಜುನ, ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಗುಣಯ ಸರ್ವೇ ಪರಾಂ ಸಿದ್ಧಿ ಮಿತೋಗತಾಹ. ಅರ್ಜುನ, ಇನ್ನೊಂದು ಹೇಳ್ತೇನೆ ಕೇಳಿ, ಅಧ್ಯಾಯದಲ್ಲಿ ಹೇಳ್ತೇನೆ ನಿನಗೆ. ಪರಂ ಭೂಯ ಪ್ರವಕ್ಷ್ಯಾಮಿ, ಭೂಯ ಮತ್ತೆ ಹೇಳ್ತೇನೆ, ಪರಂ ವಕ್ಷ್ಯಾಮಿ ತುಂಬ ಶ್ರೇಷ್ಠವಾದ ವಿಚಾರ ಹೇಳ್ತೇನೆ, ವಕ್ಷ್ಯಾಮಿ ಅಲ್ಲ ಪ್ರವಕ್ಷ್ಯಾಮಿ, ತುಂಬಾ ಚೆನ್ನಾಗಿ ಹೇಳ್ತೇನೆ ಕೇಳು ಅರ್ಜುನ. ಪರಂ ಭೂಯ ಪ್ರವಚ್ಛಾಮಿ, ಒಂದೊಂದು ಕೂಡ ಸ್ಟ್ರೆಸ್ ಕೊಡ ಮಾತುಗಳು, ಬರೀ ವಕ್ಷ್ಯಾಮಿ ಅಲ್ಲ ಪ್ರವಚ್ಛಾಮಿ, ಏನು ಹೇಳ್ತೇನಲ್ಲ ಪರಂ ಪ್ರವಚ್ಛಾಮಿ, ಒಂದೇ ಅಲ್ಲ ಭೂಯ ಮತ್ತೆ ಮತ್ತೆ ಹೇಳ್ತೇನೆ ಕೇಳು. ಜ್ಞಾನಾನಾಂ ಜ್ಞಾನ ಉತ್ತಮಂ, ಜ್ಞಾನಗಳಲ್ಲಿ ಜ್ಞಾನ ಇದುವಂತ, ಜ್ಞಾನಗಳಲ್ಲೂ ಕೂಡ ಕಲಶಪ್ರಾಯವಾದ ಜ್ಞಾನ, ಕಿರೀಟಸ್ಥಾನೀಯವಾದ ಜ್ಞಾನ, ಅದನ್ನು ಹೇಳ್ತೇನೆ ಕೇಳು. ಇಷ್ಟು ಹೊಗಳ್ಬಿಟ್ರೆ ಬೇಕಾದಷ್ಟಾಯಿತು, ಮತ್ತೆ ಹೇಳ್ತಾನೆ. ಇದು ತಿಳ್ಕೊಂಡ ಋಷಿಗಳೆಲ್ಲ ಮೋಕ್ಷಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಒಂದು ಇದನ್ನು ಓದ್ದವರು ಒಬ್ಬರು ಅನ್ಎಂಪ್ಲಾಯ್ಡ್ ಆಗೇ ಇಲ್ಲ ಅಂತ ಹೇಳಿದರೆ ಹಾಗೂ ಹಾಗೆ. ಈ ಕೋರ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಬಂದರೆ ಮಾತ್ರ ಕೆಲಸ, ರ್ಯಾಂಕ್ ಬಂದರೆ ಮಾತ್ರ ಕೆಲಸ, ಇರೋದೇ ಒಂದು ವೇಕೆನ್ಸಿ, ಅವೆಲ್ಲ ಇಲ್ಲೇ ಇಲ್ಲ. ತಿಳಿದವರಿಗೆಲಲ್ಲ ಮೋಕ್ಷ ಆಗುತ್ತೆ. ಬಹುಶಃ ಮೋಕ್ಷದ ತತ್ವಜ್ಞಾನದ ಹಿರಿಮೆ ಇದು ಒಂದು. ಯಾವುದೇ ಕೋರ್ಸ್ಗೆ ಓದ್ದವರಿಗೆಲ್ಲ ಪೂರ್ತಿ ಪ್ರಯೋಜನ ಸಿಗೋ ಸಂಭವ ಇಲ್ಲ. ಇಲ್ಲಿ ಹಾಗಲ್ಲ, ಯಜ್ಞಾತ್ವ ಇದನ್ನು ತಿಳ್ಕೊಂಡಂತಹ ಮುನಯ ಸರ್ವೇ ಎಲ್ಲ ಮುನಿಗಳು ಕೂಡ ಪರಾಂ ಸಿದ್ಧಿ ಮಿತೋಗತಃ ಶ್ರೇಷ್ಠವಾದ ಸಿದ್ಧಿಯನ್ನು ಗಳಿಸಿದ್ದಾರೆ, ಅತ್ಯುತ್ತಮವಾದ ಸಿದ್ಧಿಯನ್ನು ಗಳಿಸಿದ್ದಾರೆ. ಅದಕ್ಕೆ ಜನಗಳಿಗೆ ಉತ್ತರ ಇದು ಒಂದು. ಅಂದರೆ ನಮಗೂ ಸಿದ್ಧಿ ಬರುತ್ತೆ, ಈ ಕಂಪ್ಯೂಟರ್ ಆದರೆ ಸಿದ್ಧಿ ಬರೋದಿಲ್ವಾ, ಮೆಡಿಕಲ್ ಆದರೆ ಸಿದ್ಧಿ ಬರೋದಿಲ್ವಾ, ಎಲ್ಲ ಸಿದ್ಧಿ ಬಂದೇ ಬರುತ್ತಲ್ಲ ಅಂತ ಕೇಳಿದರೆ ಪರಾಂ ಸಿದ್ಧಿಮ್ ಅಂತ ಹೇಳ್ತಾರೆ. ಹೈಯೆಸ್ಟ್ ಸುಪ್ರೀಂ ಮೋಸ್ಟ್ ಸಿದ್ಧಿ ಬರೋದು ಇದರಿಂದ ಮಾತ್ರ ಅಂತ ಹೇಳ್ತಾರೆ. ಬೇರೆಯಿಂದ ಬರತಕ್ಕಂಥ ಸಿದ್ಧಿಗಳಿಗೆ ಇತಿಮಿತಿಗಳು ಉಂಟು, ಆದರೆ ಈ ಸಿದ್ಧಿ ಬರೋದ್ರೆ ಇತಿಮಿತಿಗಳೇ ಇಲ್ಲ, ಇದು ಅಬ್ಸಲ್ಯೂಟ್ ಟೋಟಲ್, ಇದು ಉಳಿದೆಲ್ಲ ಪಾರ್ಷಿಯಲ್. ಟೋಟಲ್ ಸಿದ್ಧಿ ಬರಬೇಕಾದ್ರೆ ಇದು ಒಂದೇ ಸಾಧ್ಯ. ಅದಕ್ಕೆ ನಮ್ಮಲ್ಲಿ ಜ್ಞಾನಿಗಳ ಯಾಕೆ ಅವತಾರ ಮಾಡಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರ್ತಾ ಇದೆ, ಎಷ್ಟು ವೈಶಿಷ್ಟ್ಯ ಇದೆ. ಆ ಕಾಲದ ಯಾವ ರಾಜ ಮಹಾರಾಜರಿಗೆ ಗುಡಿ ಕಟ್ಟಿಸಿದ್ದಾರೆ? ಒಬ್ಬ ರಾಜ ಮಹಾರಾಜರ ಗುಡಿಗಳು ಕೂಡ ಇಲ್ಲ. ರಾಮನ ಗುಡಿ ಇದೆ, ರಾಮ ರಾಜನಲ್ಲ, ಭಗವಂತ ರಾಮ ರಾಮ. ಇನ್ನು ಉಳಿದು ಯಾವ ರಾಜರ ಗುಡಿಗಳಿದೆ, ಯಾರಿಗೆ ನಿತ್ಯ ಅಭಿಷೇಕ ಇದೆ, ಯಾರಿಗೆ ಅಲಂಕಾರ ಇದೆ, ಯಾರು ಸ್ಮರಣೆ ಮಾಡ್ತಾರೆ, ಯಾರನ್ನು ಪೂಜ್ಯರು ಅಂತ ಕರೀತಾರೆ? ಒಬ್ಬ ರಾಜ ಮಹಾರಾಜ ಅಧಿಕಾರಿಗಳಿಂದ ಗೌರವ ಇಲ್ಲ. ಇವತ್ತು ರಾಯರಂಥವ್ರು ಯಾತಕ್ಕೆ ಗೌರವ ಬಂತು? ಪರಾಂ ಸಿದ್ಧಿ ಮಿತೋಗತಃ, ಶ್ರೇಷ್ಠ ಸಿದ್ಧಿಯನ್ನು ಪಡೆದಿದ್ದಾರೆ. ನಿಜವಾಗಲೂ ಕೂಡ ನಂಬಲಿಕ್ಕೆ ಅಸಾಧ್ಯವಾದಂತಹ ಹಿರಿಮೆಯನ್ನು ಪ್ರತ್ಯಕ್ಷ ನಾವು ಕಾಣ್ತಾ ಇದ್ದೇವೆ. ಇಂಥ ಜ್ಞಾನಿಗಳನ್ನು ನೋಡಿದವರಿಗೆ ಭಗವದ್ಗೀತೆಯ ಇಂಪ್ಯಾಕ್ಟ್ ಏನಂತ ಗೊತ್ತಾಗ್ತದೆ. ರಾಯರು ಸಿದ್ಧಿ ಗಳಿಸಿದ್ದಾರೆ, ನಾ ಹೇಳಿದ್ದೆ ಸಿದ್ಧಿ ಗಳಿಸ ಭಗವಂತ ಹೇಳಿಬಿಟ್ಟ, ನಿಜ ಅದು. ಗೀತೆಗೆ ಗೀತಾವಿರುತ್ತಿ ಬರೆದಿದ್ದಾರೆ, ಗೀತಾಭಾಷ್ಯ ಪ್ರಮೇಯದೀಪಿಕಕ್ಕೆ ಭಾವದೀಪಾದ ಟಿಪ್ಪಣಿ ಬರೆದಿದ್ದಾರೆ, ಗೀತಾ ತಾತ್ಪರ್ಯ ನ್ಯಾಯದೀಪಿಕಕ್ಕೆ ಮತ್ತೆ ಭಾವದೀಪ ಬರೆದಿದ್ದಾರೆ. ಸೊ ಭಗವದ್ಗೀತೆಯ ದೃಷ್ಟಾಂತ, ಮುನಿಗಳ ದೃಷ್ಟಾಂತದಲ್ಲಿ ವಾದಿರಾಜರು ರಾಜರ ರಾಘವೇಂದ್ರ ಸ್ವಾಮಿ ಸೇರ್ಕೊಂಡು ಬಿಡ್ತಾರೆ. ಎಂಥ ಸಿದ್ಧಿ ಪಡೆದಿದ್ದಾರೆ ನೋಡಿ ಅವರೀಗ, ಅಂಥ ವೈಭವ ಯಾರಿಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅವ್ರು ಯಾರು ಅವ್ರು ಹೇಳ್ತಾರೆ ನಮಗೆ ಎಲ್ಲಿಂದ ಬಂತಿದ್ದು ಒಂದು. ನಾನು ಹಿಡಿದ ಜೈತೀರ್ಥರ ಟೀಕೆಗಳು, ಶ್ರೀಮಧ್ವಾಚಾರ್ಯರ ಭಾಷ್ಯಗಳು, ಭಗವದ್ಗೀತೆಯನ್ನು ಬರೆದಿದ್ದಾರೆ ಅದರ ಪ್ರಭಾವದಿಂದ ಹೀಗಿದ್ದೇವೆ. ಅವರ ಗೀತಾಭಿವೃತ್ತಿ ಎಂಬುದು ಅತ್ಯಂತ ಮನೋಜ್ಞವಾದಂಥ ಕೃತಿಯನ್ನು ಭಗವಂತ ಹೇಳಿದ. ಒಳ್ಳೆ ಸಿದ್ಧಿ ಬರುತ್ತೆ ಅಂತ ಹೇಳಿದನಲ್ಲ, ಸಿದ್ಧಿ ಬಂದ್ಬಿಟ್ಟಿದೆ ಅವರಲ್ಲಿ ಈಗಾಗಲೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ದೊಡ್ಡ ದೃಷ್ಟಾಂತ ಇದು. ಯಾವ ಬೇರೆದ ಕೋರ್ಸ್ ಮಾಡಿದವರು ಕೂಡ ಈ ಸಿದ್ಧಿ ಗಳಿಸಕ್ಕೆ ಸಾಧ್ಯ ಇಲ್ಲ. ಹೋಗಲಪ್ಪ, ಕೆಲವು ಜನ ಅಲ್ಲ, ಸರ್ವೇ ಯಜ್ಞಾತ್ವ ಮುನಯ ಸರ್ವೇ ಪರಾಂ ಸಿದ್ಧಿ ಮಿತೋಗತಃ, ಎಲ್ಲರೂ ಕೂಡ ಶ್ರೇಷ್ಠವಾದಂಥ ಸಿದ್ಧಿಯನ್ನು ಗಳಿಸಿದ್ದಾರೆ. ಇಷ್ಟು ಹೇಳಿ ಈ ಸಿದ್ಧಿ ಗಳಿಸಿದ್ರೆ ಒಂದು ಸ್ಟೇಜ್ ಬಂತು, ಒಪ್ಪೋಣ. ಮತ್ತೆ ಸಿದ್ಧಿ ಹೋಗಿಬಿಟ್ರೆ ಏನು ಮಾಡಬೇಕು? ಎಷ್ಟೋ ಬರುತ್ತೆ ಸಿದ್ಧಿ, ಒಂದು ಸ್ಟೇಜ್ ರೀಚ್ ಆಗ್ತಾನೆ, ಮತ್ತೆ ಹೋಗಿಬಿಟ್ರೆ ಕಷ್ಟಪಟ್ಟು ಪ್ರಧಾನಮಂತ್ರಿ ಆಗ್ತಾನೆ, ಕಷ್ಟಪಟ್ಟು ಮುಖ್ಯಮಂತ್ರಿ ಆಗ್ತಾನೆ, 5 ವರ್ಷಕ್ಕೆ ಹೋಗಿಬಿಡ್ತಾನೆ. ಇದ್ದು ಅಲ್ಲಿವರೆಗಿದ್ರೆ ಪುಣ್ಯ, ಮಧ್ಯೆ ಹೋಗೋ ಚಾನ್ಸಸ್ಸು ಇರ್ತದೆ. ಎಷ್ಟೋ ಸಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೇನು ಹೋಯ್ತಾನೆ. ಎಷ್ಟು ದಿವಸ, ಕೆಲವು ದಿವಸಗಳ ಲೆಕ್ಕ, ತಿಂಗಳುಗಳ ಲೆಕ್ಕ, 5 ವರ್ಷ ಮುಗಿದೋಯ್ತು ಕಥೆ. ಆದರೆ ಇವತ್ತು ಈ ರೀತಿ ಸಿದ್ಧಿ ಪಡೆದ ಮೇಲೆ ಎಷ್ಟು ದಿವಸ ಇರುತ್ತೆ, ವೆರಿ ಇಂಟ್ರೆಸ್ಟಿಂಗ್. ಅದು ಸಿದ್ಧಿ ನೋಡಿದರೆ ಹೈಯೆಸ್ಟು, ಎಷ್ಟು ದಿವಸ ಇರುತ್ತೆ? ಯಾವುದೇ ಕ್ಲರ್ಕ್ ಪೋಸ್ಟ್ ಎಲ್ಲ ಕಂಪೇರ್ ಮಾಡಿಬಿಟ್ರೆ ಚೀಫ್ ಮಿನಿಸ್ಟರ್ ಪೋಸ್ಟ್ ಹೈಯೆಸ್ಟೇ, ಸ್ಟೇಟ್ ಮಟ್ಟಿಗೆ ಹೈಯೆಸ್ಟ್, ಪ್ರೈಮ್ ಮಿನಿಸ್ಟರ್ ಪೋಸ್ಟು ಕಂಟ್ರಿ ಮಟ್ಟಿಗೆ ಹೈಯೆಸ್ಟೇ. ಆದರೆ ಲೈಫ್ ಅದು ತುಂಬ ಕಡಿಮೆ. ಆದರೆ ಇದು ಋಷಿ ಭಗವದ್ಗೀತೆ ಓದಿದ ಸಿದ್ಧಿ ಭಾರಿ ಹೈಯೆಸ್ಟು. ಅದು ಹೈಯ ಪಡೆದ ಸಿದ್ಧಿ ಪಡೆದವನು ಹೇಗಿರ್ತಾನೆ ಗೊತ್ತಾ ಅರ್ಜುನ? ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ, ಇದು ಭಗವಂತ ಹೇಳ್ತಾರೆ. ಇದಂ ಜ್ಞಾನ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಎಷ್ಟು ಶ್ರೇಷ್ಠವಾದ ಮಾತಿದು. ಇದಂ ಜ್ಞಾನ ಉಪಾಶ್ರಿತ್ಯ, ಈ ಜ್ಞಾನವನ್ನು ಅವಲಂಬಿಸಿಬಿಟ್ಟು ಯಾರು ಸಿದ್ಧಿ ಗಳಿಸ್ತಾರಲ್ಲ, ಮಮ ಸಾಧರ್ಮ್ಯಮಾಗತಃ, ಭಗವಂತ ಹೇಳ್ತಾನೆ ನನ್ನಂತೆ ಆಗಿಬಿಡ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇದು. ಕೆಲವರಿಗೆ ಹುಚ್ಚಾಬಟ್ಟೆ ನಿಂದು ಕೊಟ್ಬೋದು, ದೇವರಂತೆ ಆಗಿಬಿಡ್ತೇವೆ ನಾವೆಲ್ಲ ಕೂಡ, ದೇವರಂತೆ ಆಗಿಬಿಡ್ತೇವೆ. ಕೆಲವರು ದೇವರೇ ಆಗಿಬಿಡ್ತೇವೆ ಅಂತ, ಕೆಲವರು ದೇವರಂತೆ ಆಗಿಬಿಡ್ತೇವೆ ಅಂತ, ಕೆಲವರು ಇಲ್ಲೋ ದೇವರಂತೆ ಆಗಿಬಿಡ್ತೇವೆ. ಸಾಧರ್ಮ್ಯ ಅಂದರೆ ಸಿಮಿಲಾರಿಟಿ ಅಂತ, ಸಾಧರ್ಮ ಶಬ್ದಕ್ಕೆ ಸಿಮಿಲಾರಿಟಿ ಅಂತ, ಸಿಮಿಲಾರಿಟಿ ಬಂದುಬಿಡುತ್ತೆ. ಇದು ಗೊಂದಲದ ಪದ ಇದು. ಒಂದು ದೇವರ ಸಿಮಿಲಾರಿಟಿ ಬರುತ್ತೆ ಅಂತ ಹೇಳಿ ಬಿಟ್ಟರೆ ಪರವಾಗಿಲ್ವಲ್ಲ, ಆಮೇಲೆ ಕೃಷ್ಣ ರಿಟೈರ್ ಆಗಿಬಿಡ್ತಾನೆ ಬಹುಶಃ, ಇನ್ನೊಬ್ಬ ಯಾರೋ ಬಂದುಬಿಡ್ತಾನೆ ಆ ಕಡೆಗೆ. ಒಬ್ಬ ಇಬ್ಬರು ಐ ಎಸ್ ಆದ್ರೆ ಸಿಮಿಲರ್ ಅವರು, ಅವ್ರು ಹೋಗಿ ಇನ್ನೊಬ್ರು ಬಂದು ಬಿಡ್ತಾನಲ್ಲ, ಸೊ ಇನ್ನೊಬ್ಬ ದೇವರು ಬಂದು ಕಾಲಕ್ಕೆ ಬೇಕಾದ್ರೆ ಟ್ರೈ ಮಾಡೋಣ, ಈ ದೇವ್ರು ಹೋಗಿಬಿಡ್ಲಿ, ಇನ್ನೊಬ್ಬ ದೇವರು ಬಂದಾಗ ಮೋಕ್ಷಕ್ಕೆ ಹೋಗೋಣ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಈ ಜಾತ್ರ ತುಂಬ ಜನಕ್ಕೆ ಅರ್ಥನೇ ಆಗಲಿಲ್ಲ. ಸಾಧಾರಣ ಅಂದರೆ ಈಕ್ವಾಲಿಟಿ ತಿಳ್ಕೊಂಡವ್ರು ಇದ್ದಾರೆ, ಟೋಟಲ್ ಸಿವಿಲಾರಿಟಿ ತಿಳ್ಕೊಂಡಿದ್ದವರೆ, ಅದೆಲ್ಲ ತಪ್ಪು. ಆಚಾರ್ಯ ಎಷ್ಟು ಬೆಳಕು ಚೆಲ್ತಾರೆ ಆ ಬಗ್ಗೆ. ಈ ಒಂದು ಜ್ಞಾನವನ್ನು ತಿಳ್ಕೊಂಡವರು ನನ್ನಂತೆ ಆಗಿಬಿಡ್ತಾರೆ, ನನ್ನ ಸಾಧರ್ಮ್ಯವನ್ನು ಪಡೆದು ಬಿಡ್ತಾರೆ. ಅಂದರೆ ಭಗವಂತನೇ ಆಗ್ತಾರಾ ಅಥವಾ ಭಗವಂತನಂತೆ ಪೂರ್ಣರಾಗ್ತಾರಾ? ಜ್ಞಾನ ಆನಂದಗಳಲ್ಲಿ ಸಾಮರ್ಥ್ಯ ಬರ್ತದ? ಹೋಗಲಿ, ಜಗ ಸೃಷ್ಟಿಯಾಗಿ ಮಾಡಕ್ಕೆ ಶುರು ಮಾಡಿಬಿಡ್ತಾರ, ಆಮೇಲೆ ಎಲ್ಲ ನಿಯಾಮಕರಾಗಿಬಿಡ್ತಾರ? ಆ ಸಾಧರ್ಮವನ್ನು ಭಗವಂತ ಹೇಳ್ತಾ ಇಲ್ಲ, ಆ ಸಾಧರ್ಮ ಬರೋಕ್ಕೆ ಸಾಧ್ಯತೆ ಇಲ್ಲ, ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕೆ? ಹಿಂದೆ ತುಂಬ ಸರ್ತಿ ಹೇಳಿದೆ. ಇವತ್ತು ವಿಷ್ಣು ಪದವಿಗೆ ಯಾರು ಬಂದಿದ್ದಾರೆ ಅಂತ ಎಲ್ಲರೂ ಓದಿದ್ದೀರಿ, ಎಲ್ಲ ಪುರಾಣದಲ್ಲಾರು ಓದಿದ್ದೀರಾ, ಈಗ ಸಿನಿಮಾ ನಾಟಕದಲ್ಲಿ ಎಲ್ಲರೂ ಕೇಳಿದ್ದೀರಾ? ಎಲ್ಲೆಲ್ಲ ವಿಷ್ಣು ಪದವಿಗಿಂತವನು ಬಂದ ಅಂತಿಲ್ಲ. ಅದು ಪದವಿ ಅಲ್ಲ, ಒನ್ ವಿತ್ ಹಿಮ್ ಅದು. ಆದರೆ ಲಕ್ಷ್ಮೀ ಪದವಿ ಹಾಗೇನೆ, ಯಾರು ಲಕ್ಷ್ಮೀ ಪದವಿ ಬಂದವರಿಲ್ಲ. ಸ್ತ್ರೀಯರಲ್ಲಿ ಲಕ್ಷ್ಮಿ, ಪುರುಷರಲ್ಲಿ ಸಾಕ್ಷಾತ್ ವಿಷ್ಣು, ಉಳಿದವರೆಲ್ಲ ಪದವಿ ಬಂದವರೇ. ಬ್ರಹ್ಮ ಪದವಿ ಹನುಮಂತ ಬಂದ್ಬಿಡ್ತಾನೆ ಈ ಮಧ್ಯೆ, ಈ ಬ್ರಹ್ಮದೇವರ ಜಾಗಕ್ಕೆ ಹನುಮಂತ ದೇವರು ಬರ್ತಾರೆ. ಮತ್ತೆ ಎಲ್ಲರಿಗೂ ಗೊತ್ತದು, ರಾಮದೇವರು ವರ ಕೊಟ್ಬಿಡ್ತಾರೆ, ನಿನಗೆ ಬ್ರಹ್ಮ ಪದವಿ ಕೊಡ್ತೇನೆ ಹನುಮಂತ, ಬ್ರಹ್ಮದೇವರು ಹೊರಟ ಮೇಲೆ ನೀನು ಆ ಬ್ರಹ್ಮ ಪದವಿ ಬರ್ತೀಯ, ಮುಗಿದೋಯ್ತು. ಎಲ್ಲ ರುದ್ರಾದ ಎಲ್ಲ ಪದವಿಗಳಿಗೂ ಕೂಡ ಇನ್ನೊಬ್ರು ಬರ್ತಾನೆ ಹೋಗ್ತಾರೆ. ಆ ಥರ ಇಂದ್ರ ಪದವಿಗೆ ಎಷ್ಟು ಜನ ಬಂದಿದ್ದಾರೆ ಗೊತ್ತೇ? 14 ಇಂದ್ರ ಅಂತೂ ಪ್ರಸಿದ್ಧ, ಮನುಗಳು 14 ಮನುಗಳು ಅಂತೂ ಪ್ರಸಿದ್ಧ. ಶೇಷ ಪದವಿಗೆ ರುದ್ರದೇವರು ಶೇಷ ಪದವಿ ಬರ್ತಾರೆ. ಆದ್ಮೇಲೆ ಅದು ಇದಲ್ಲ, ಪ್ರತಿಯೊಂದರಲ್ಲೂ ಪದವಿ ಬರೋರು ಹೋಗೋರು, ಪದವಿ ಬರೋರು ಹೋಗೋರು. ಪುಣ್ಯಕ್ಕೆ ಯಾರ ತರೆಗೂ ಒಂದು ಹೊಡೆದಿಲ್ಲ, ವಿಷ್ಣು ಪದವಿ ಯಾರು ಕೂಡಿಸಿಬಿಡೋಣ ಎಂಬ ಯೋಚನೆ ಯಾರ್ಯಾರ ತರೆಗೂ ಬಂದಿಲ್ಲ. ಎಷ್ಟೆಷ್ಟೋ ರಾಮಾಯಣ ಮಹಾಭಾರತ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ಹುಚ್ಚಾಬಟ್ಟೆ ಬದಲಾಯಿಸಿಬಿಟ್ಟಿದ್ದಾರೆ. ಅದನ್ನು ಯಾರೂ ಬದಲಾಯಿಸಕ್ಕೆ ಹೋಗಿಲ್ಲ, ತಲೆ ಹೊಡೆದಿಲ್ಲ, ಹೊಡೆದ್ರೆ ಉಪಯೋಗನೂ ಇಲ್ಲ ಅಂತ ಪ್ರಶ್ನೆ. ಅಂದರೆ ಅರ್ಥ ಏನು? ವಿಷ್ಣುವಿನಂತೆ ಯಾರೂ ಇಲ್ಲ, ಆದ್ದರಿಂದಾಗಿನೇ ಅವನು ಪದವಿ ಬೇರೋ ಪ್ರಸಂಗ ಇಲ್ಲವೇ ಇಲ್ಲ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನ ಚ ಶಂಕರ, ವೇದದ ಮಾತವೆಲ್ಲ ಕೂಡ ವಾಸುದೇವೋವ ಇದಮಗ್ರೆ ಆಸೀತ್ ನ ಬ್ರಹ್ಮಾನ ಚ ಶಂಕರ. ಇವತ್ತು ಮಾತ ಭಗವಂತ ಮಹಾಭಾರತ ಬೇಕೋ ನಿಮಗೆ? ಅಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇರ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಒಂದು ಬಹಳ ಗಮನಿಸಿ ನೋಡಿಬೇಕಾದ್ರೆ, ಇನ್ಮೇಲಾರ ಮತ್ತೆ ನೋಡಿಬೇಕಾರೆ, ಯಾವ್ದಾದ್ರು ಪುಸ್ತಕ ಸಿಗುತ್ತೋ ನೋಡಿಬೇಕಾರೆ. ವಿಷ್ಣು ಪದವಿಗಿಂತ ಫೈಂಡೇ ಒಬ್ಬನು ಬಂದು ಕೂತ್ಕೊಂಡು ಬಿಟ್ಟ ಅಂತ ಏನಾದ್ರು ಬಂದಿದೆಯಾ? ಏನೇನೂ ಇಲ್ಲ, ಏನು ಆಶ್ಚರ್ಯ. ಮತ್ತೆ ಸಾಧಾರಣವಾಗತ್ತ ಅಂದ್ರೆ ಏನರ್ಥ? ಈಗ ಇನ್ನು ಅವನಾಗ ಚಾನ್ಸ್ ಅಂತ ಮುಗಿದೋಯ್ತು, ಈಗ ಅವನಾಗ ಚಾನ್ಸ್ ಅಂತ ಇಲ್ಲವೇ ಇಲ್ಲ. ಅವನಂತೆ ಯಾರು ಆಗಬಹುದಾ ಅಂದ್ರೆ ಅವನಂತೆ ಆಗೋರು ಯಾರು ಇಲ್ಲವೇ ಇಲ್ಲ. ಮತ್ತೆ ಸಾಧಾರಣ ಅಂದ್ರೆ ಏನರ್ಥ? ಈಗ ಅದಕ್ಕೆ ಹೇಳ್ತಾರೆ, ಒಂದು ಸಾಧಾರಣ ಬರುತ್ತೆ ದೇವರ ಜೊತೆ, ಒಂದು ಸಾಧಾರಣ ಬರುತ್ತೆ ದೇವರಲ್ಲಿ. ಏನಿಲ್ಲ ಗೊತ್ತಾ? ಈಗ ದೇವರಿಗೆ ಏನಿಲ್ಲ, ಸಂಸಾರ ಬಂಧನ ಇಲ್ಲ. ಮುಕ್ತನಾದವನಿಗೆ ಏನಿರೋದಿಲ್ಲ, ಮತ್ತೆ ಸಂಸಾರ ಇರೋದಿಲ್ಲ. ಈ ಒಂದು ಸಿಮಿಲಾರಿಟಿ ಬಂತಷ್ಟೆ. ಇಬ್ಬರಿದ್ದರು ಪಾಪ, ಇಬ್ಬರಿಗೂ ಕೆಲಸ ಸಿಕ್ಕಿಬಿಡ್ತು, ಹಬ್ಬ ಕೆಲಸ ಸಿಕ್ಕಿಬಿಡ್ತು, ಖುಷಿಯಾಗಿತ್ತು ಇಬ್ಬರಿಗೂ ಕೂಡ. ಇವನಿಗೇನು ಕೆಲಸ ಸಿಕ್ತು? ದೊಡ್ಡ ಅಧಿಕಾರಿ ಆಗಿಬಿಟ್ಟ, ಇನ್ನೊಬ್ಬನೊಬ್ಬನು ಕ್ಲರ್ಕ್ ಅಟೆಂಡರ್ ಆಗಿಬಿಟ್ಟ. ಇಬ್ಬರಲ್ಲಿ ಕಾಮನ್ ಫ್ಯಾಕ್ಟರ್ ಬಂತೀಗ. ಏನು ಕಾಮನ್ ಫ್ಯಾಕ್ಟ್ರು? ಇಬ್ಬರು ಅನ್ಎಂಪ್ಲಾಯ್ಡ್ ಅಲ್ಲ, ಒಂದು ಕಾಮನ್ ಫ್ಯಾಕ್ಟರ್ ಬಂತು. ಇದನ್ನು ಸಾಧಾರಣ ಅಂತ ಕರೀತಾರೆ. ಭಗವಂತನಲ್ಲಿ ಏನೊಂದು ಒಂದು ಮುಕ್ತತ್ವ ಅಂತಿದೆ, ಅದು ನಿತ್ಯವಾದದ್ದು. ಇವರಿಗೇನು ಬಂತು? ಬಂತು ಇವತ್ತಿನ ಇನ್ನು ಮೇಲೆ ಅವರಿಗೆ ಸಂಸಾರ ಇಲ್ಲ. ಸಂಸಾರಾಭಾವ ರೂಪ ಸಾಧರ್ಮ್ಯಂ ಪ್ರಾಪ್ನೋತಿ ಅಂತ, ಸಂಸಾರ ಇಲ್ಲದಿರುವಿಕೆ ಅಂತಕ್ಕಂಥ ಸಾಧರ್ಮ್ಯ ಬಂತು. ಇದು ಭಗವಂತನ ಜೊತೆ ಸಾಮ್ಯನೇ ಹೊರತು ಬೇರೊಂದು ಸಾಮ್ಯ ಅಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತುಂಬ ಜನ ಮಿಸ್ಗೈಡ್ ಮಾಡಿದವರು ಇದ್ದಾರೆ. ನೀವೇ ದೇವರಾಗಿಬಿಡ್ತೀರಿ ಅಂತ, ಮುಂದೆ ದೇವರಾಗ್ತೀರಿ, ನಾನು ಇವರ ದೇವರಂತೆ ನಡ್ಕೊಳ್ಳೋಕೆ ಶುರು ಮಾಡಿ, ಹುಚ್ಚು ಹುಚ್ಚ ನಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿರ್ತಾನಾಗಲೇ. ಏ ನಾನೇ ದೇವ್ರಿಗೆ ಗೊತ್ತೇನೆ, ಭಗವ ಬೋರ್ಡ್ ಬರೆಸೇ ಬಿಡ್ತಾರೆ ಒಂದು ಭಗವಾನ್ ಅಂತ ಹಾಕೊಂಡ್ಬಿಡ್ತಾರಾಗಲೇ. ಮುಂದಾಗಿ ಭಗವದ್ಗೀತೆ ಹೇಳಿಬಿಟ್ಟಿದೆಯಲ್ಲ, ನಾನು ಭಗವಾನ್ ಅಂತ ಹೇಳಿಬಿಡೋದು, ಈ ಕೊಟ್ಟು ಭಗವಾನ್ ಅಂಬೋದು, ಅವೆಲ್ಲ ಸುಳ್ಳು ಕಲ್ಪನೆಗಳು. ಎಂದೆಂದೂ ದೇವರಾಗಲಿಕ್ಕಾಗಲಿ, ದೇವರ ಸಮನಾಗಲಿಕ್ಕಾಗಲಿ ಇಂಪಾಸಿಬಲ್ ಅದು. ಅದು ಜೀವ ಅಟಾಮಿಕ್ ಇನ್ ಸೈಜ್. ಭಗವಂತ ಇಡೀ ವಿಶ್ವವ್ಯಾಪ್ತ ಅವರು, ಇಮ್ಯಾಜಿನ್ ಮಾಡ್ತೀರಾ? ಒಂದು ಬಲೂನ್ ಇರುತ್ತೆ, ಜಾಸ್ತಿ ಬಿದ್ರೆ ಪಟ್ಟನ್ನು ದೊಡ್ಡದೋಗಿಬಿಡುತ್ತೆ. ಜೀವ ಏನಾಗ್ತಾ ಲೆಕ್ಕ ಹಾಕಿ ಸಾಧ್ಯನೇ ಇಲ್ಲ. ಅಂದರೆ ದೇವರಾಗುವಿಕೆ ಅನ್ನೋದನ್ನು ಕಲ್ಪನೆ ಮಾಡಬೇಡಿ, ದೇವರಿಗೆ ಸಮನಾಗುವಿಕೆ ಎಂಬುದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಭ್ರಾಂತಿ ಅದು ಬಂದು. ಯಾರು ಅನ್ಯಬೇಕಾದ್ರೆ ಒಬ್ಬ ಅಟೆಂಡರ್ ಇರ್ತಾನೆ, ನಿನಗೆ ಡೆಪ್ಯೂಟಿ ಕಮಿಷನರ್ ಆರ್ಡರ್ ಬಂದಿದೆ ಅಂತ ಕೇಳಿಬಿಟ್ರೆ ನಿಮ್ಗೆ ಯಾವಾಗ ಹುಚ್ಚಿಡೀತು ಅಂತ ಕೇಳ್ತಾರೆ. ಅವ್ರು ಬಂದಿದೆಯಾ ನೋಡೋಣ ಅಂತ ಹೋಗೋದಿಲ್ಲ, ನಿಮ್ಗೆ ಯಾಕೆ ಬುದ್ಧಿ ಸರಿ ಇದ್ದಾಗ ಇಲ್ಲ ಅಂತ ಕಾಣ್ತದೆ. ಇಲ್ಲ ಗ್ಯಾರಂಟಿ ಬಂದಿದೆಯಾ ಸ್ವಾಮಿ, ನಾನು ಇದಕ್ಕೆ ತಾರೀಕಾದ್ರೂ ಬರೋದಿಲ್ಲ ಅಂತ ಹೇಳ್ತಾನೆ. ಇವತ್ತು ಅವನೊಬ್ಬ ಅಟೆಂಡರಿಗೆ ಎಸ್ ಟಿ ಸಿ ಪೋಸ್ಟ್ ಸಿಗುತ್ತೆ ಅಂದರೆ ನಂಬಿಕೆ ಬರೋದಿಲ್ಲ, ಒಂದು ಇದು ಸಿಗುತ್ತೆ ಅಂತ ನಂಬಿಕೆ ಬರೋದಿಲ್ಲ, ಇನ್ನು ಗವರ್ನರು ಆಗಿದೆ ಅಂತ ನಂಬಿಕೆ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಅಂತ ಹೊತ್ತಿನೊಳಗೆ ಕಂಡವರೆಲ್ಲ ಭಗವಾನ್ ಆಗ್ತಿ ಭಗವಾನ್ ಆಗ್ತಿ ಅಂತ ಹೇಳ್ಬಿಟ್ರೆ ಏನಾಗಬೇಕು? ಮೆಂಟಲ್ ಹಾಸ್ಪಿಟಲ್ ಸೇರಿಸ್ತಾರೆ ಹೊರತು ಎಂದೂ ಅವರು ದೇವರಾಗ ಸಂಭವ ಇಲ್ಲ. ನಂಬ್ಕೊಳ್ಳೋಕೆ ಹೋಗ್ಬಾರ್ದನ್ನೆಲ್ಲ ಕೂಡ ಲಂಚ ಕೊಡೋನು ಕೂಡ ಚೀಫ್ ಮಿನಿಸ್ಟರ್ ಪೋಸ್ಟ್ ಕೊಡಿಸ್ತೀಯ ಅಂದ್ರೆ ಲಂಚ ಕೊಡೋದಿಲ್ಲ ಯಾರು ಕೂಡ. ಚೀಫ್ ಮಿನಿಸ್ಟರ್ ಕೊಡಿಸ್ತೀಯ ಗೌರವ ಮಾಡ್ತೀಯ ಅಂದ್ರೆ ಲಂಚ ಕೊಡೋದಿಲ್ಲ. ಯಾವುದೋ ಒಂದು ಪೋಸ್ಟ್ ಕೊಡಿಸೋದು ಕೊಡ್ತಾರೆ ಹೊರತು ಚೀಫ್ ಮಿನಿಸ್ಟರ್ ಮಾಡಿಬಿಡ್ತೀರಿ ಲಂಚ ಇಸ್ಕೊಂಡ ಅಂದ್ರೆ ಅವನು ಪೂರ್ತಿ ಅವನೇ ಒಬ್ಬ ಹುಚ್ಚ ಅಂತ. ನಂಬೋನೋ ಹುಚ್ಚ, ಕೊಡಿಸೋನೋ ಹುಚ್ಚ, ಅದೆಲ್ಲ ಹೇಳೋ ಸಾಧ್ಯತೆ ಇಲ್ಲ. ಇದೆಲ್ಲ ಜನ ಪ್ರಾಕ್ಟಿಕಲಿ ಯೋಚನೆ ಮಾಡಲೇ ಇಲ್ಲ, ಯಾವುದೋ ಭ್ರಾಮಕ ಪ್ರಪಂಚಕ್ಕೆ ಹೋಯ್ತಾ ಇದ್ದಾರೆ. ಅದನ್ನು ತಪ್ಪದು ಒಂದು ದೇವರೊಂದಿಗೆ ಸಮಾನ ಮಾಡ್ತೇನೆ ಅಂತ ಹೇಳಿದರೆ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಪೋಸ್ಟ್ ಕ್ರಿಯೇಟ್ ಮಾಡ್ತೀಯಾ? ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಆ ಕಾಲಕ್ಕೆ ಒಬ್ಬನೇ ಇರಬೇಕು ಭಗವಂತ ಅಂತ, ಯಾವಾಗಲೂ ಒಬ್ಬನೇನೆ, ಸಾಧ್ಯನೇ ಇಲ್ಲ. ಸಾಧಾರಣ ಮೇ ಅಂದ್ರೆ ಏನೀಗ, ನಿನಗೆ ಕೆಲಸ ಇಲ್ಲ ಅಂತಿದೆಯಲ್ಲ, ಇನ್ಮೇಲೆ ಕೆಲಸ ಇಲ್ಲ ಅಂತ ಯಾರು ಅನ್ನಬಾರ್ದು, ಹಾಗೆ ಮಾಡಿಬಿಟ್ಟು ಚೆನ್ನಾಯ್ತೋ ಇಲ್ಲ? ಅದು ಸರಿ, ನೀನು ಸಂಸಾರ ಇದೆ ತಾನೇ, ಈಗ ನೀನು ಸಾಧಾರಣ ಮೇ ಕೊಡಿಸ್ತೇನೆ. ಭಗವಂತನಿಗೆ ಎಂದೂ ಸಂಸಾರ ಇಲ್ಲ, ನೀನು ಇನ್ಮೇಲೆ ಇಲ್ಲ ಅಂತ ಸಿಮಿಲಾರಿಟಿ ಬರ ಮಾಡ್ತೇನೆ ಆಯ್ತಾ? ಈಗ ಇದನ್ನ ಜ್ಞಾನಿಗಳು ಅಶ್ಯೂರೆನ್ಸ್ ಕೊಡ್ತಾರೆ ಹೊರತು ಉಳಿದಿದ್ದನ್ನು ಕೊಟ್ಟರೆ ಅರ್ಥ ಇಲ್ಲ ಅಂತ. ಅದಕ್ಕೆ ಸಾಧಾರಣ್ಯ ಅಂಬೋದು ಸಿಮಿಲಾರಿಟಿ, ಅದು ಜಸ್ಟ್ ಸಿಮಿಲಾರಿಟಿ ಹೊರತು ಟೋಟಲ್ ಸಿಮಿಲಾರಿಟಿ ಅಲ್ಲ ಎಂದು ಗಮನಿಸಬೇಕು. ಉಪನಿಷತ್ತಲ್ಲೂ ಒಂದು ಮಾತು ಬರ್ತದೆ, ಯದಾ ಪಶ್ಯಃ ಪಶ್ಯತೆ ರುಗ್ಭವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಇದು ಉಪನಿಷತ್ತಿನ ವಾಕ್ಯ. ಇದರಲ್ಲೂ ನಿರಂಜನ ಅಂತ ಕರೆದಿದ್ದಾರೆ. ಭಗವಂತನಿಗೆ ಯಾವುದರ ಲೇಪನೂ ಇಲ್ಲ, ಮುಕ್ತನಾದವನಿಗೆ ಯಾವ ಲೇಪನೂ ಇಲ್ಲ. ಇದು ಇನ್ನೊಂದು ಸಾಮ್ಯ, ಇದು ಒಂದು ಸೆಕೆಂಡ್ ಸಾಮ್ಯ. ನಿರಂಜನ ಅಂತ ಕರೆದಿದ್ದಾರೆ. ಒಂದೇ ಒಂದೇಂ ಸದಾನಂದಂ ವಾಸುದೇವಂ ನಿರಂಜನಂ. ನಿರಂಜನ ಅಂದ್ರೆ ನಿರ್ಲಿಪ್ತ, ಲೇಪರಹಿತ ಅಂತ ಅರ್ಥ. ಇದು ಎರಡನೇ ರೀತಿಯಾದ ಸಾಮ್ಯ. ಇನ್ನೊಂದು ಸಾಮ್ಯನ ಇನ್ನೊಂದಿದೆ, ಪರಮಾತ್ಮನ ದೇಹ ಅಪ್ರಾಕೃತವಾದ ದೇಹ. ಪ್ರಾಕೃತ ದೇಹದ ಸಂಬಂಧವೇ ಭಗವಂತನಿಗಿಲ್ಲ, ನಮಗಿದೆ ಈಗ. ಆದರೆ ಮುಕ್ತರಾದ ಮೇಲೆ ಪ್ರಾಕೃತ ದೇಹ, ಬರೀ ಅಪ್ರಾಕೃತ ದೇಹ ಮಾತ್ರವು ಇನ್ನೊಂದು ಸಾಮ್ಯ ಬಂತಾಗ. ಇಂಥ ಸಾಮ್ಯಗಳು ಬರ್ತಾ ಹೋಗುತ್ತೆ ಹೊರತು ಆ ಟೋಟಲ್ ಸಾಮ್ಯ ಎಂಬುದಾಗಲಿ ಐಡೆಂಟಿಟಿ ಆಗಲಿ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಅದರ ಅರ್ಥ. ಇದರ ಬಗ್ಗೆ ಆಚಾರ್ಯರು ತುಂಬ ವಿಷಯಗಳನ್ನು ಬರೀತಾರೆ, ಪ್ರಸಂಗವನ್ನು ನೋಡೋಣಂತೆ. ಇಷ್ಟು ಹೇಳಿ ಇಷ್ಟಾಯಿತು, ಇಂಥ ಸಾಧಾರಣ ಬಂತು, ಸರಿ ಇಷ್ಟೆಲ್ಲ ಆಯಿತು, ಒಂದು ಕಾಲಕ್ಕೆ ಮತ್ತೆ ಹೋಗಿಬಿಟ್ರೆ? ಅದು ಭಗವಂತ ಹೇಳ್ತಾರೆ, ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಂತಿ ಚ. ಇದು ಬಹಳ ಮುಖ್ಯವಾದ ಫಲಶ್ರುತಿ. ಇಂಥ ಒಂದು ಮುಕ್ತಿಯನ್ನು ಗಳಿಸಿದ ಮೇಲೆ ಮತ್ತೆ ಸೃಷ್ಟಿ ಶುರುವಾಗುತ್ತಲ್ಲ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹನುಮಂತ ದೇವರು ಬ್ರಹ್ಮದೇವರಾಗಿಬಿಡ್ತಾರೆ, ಆ ಸೃಷ್ಟಿ ಶುರುವಾಗುತ್ತಲ್ಲ, ಇವರು ಮತ್ತೆ ಸೃಷ್ಟಿ ಬರ್ತಾರೋ ಅಂದರೆ ಇವರು ಬರೋದಿಲ್ಲ ಅಂತ ಮುಗಿದೋಯ್ತು. ಪರ್ಮನೆಂಟ್ ಸರ್ಗೇಪಿ ನೋಪಜಾಯಂತೆ ಫಸ್ಟ್. ಇದು ಮತ್ತೆ ಪ್ರಳಯೇ ನ ವ್ಯಥಂತಿ ಚ. ಪ್ರಳಯ ಕಾಲ ಬಂದಾಗ ಎಲ್ಲರಿಗೂ ಎಫೆಕ್ಟ್ ಆಗುತ್ತಲ್ಲ, ಮುಕ್ತರಿಗಾಗುತ್ತೋ? ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಳಯ ಕಾಲದ ಎಫೆಕ್ಟ್ ಅವರಿಗೆ ಆಗೋದಿಲ್ಲ, ಸೃಷ್ಟಿಯಲ್ಲಿ ಅವರ ಪ್ರಸಕ್ತಿ ಇಲ್ಲ, ಅವರು ಇದನ್ನು ದಾಟಿ ಹೋಗಿಬಿಡ್ತಾರೆ. ಎಷ್ಟು ಪೂರ್ವವಾದ ಮಾತಿದೆ, ಹಿಂದೆ ಬಂದಿದೆ, ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮ ನವೀತ್ಯತೆ. ಅದು ಎಕ್ಸ್ಪ್ಲನೇಷನ್ ಇದು ಒಂದು. ಅರ್ಜುನ, ಆ ಬ್ರಹ್ಮ ಭವನ ಲೋಕಾಹ ಪುನರಾವರ್ತಿನೋ ಅರ್ಜುನ, ಬ್ರಹ್ಮಾದಿಗಳ ಲೋಕಕ್ಕೆ ಹೋದರೂ ಕೂಡ ಮತ್ತೆ ವಾಪಸ್ ಬರಲೇಬೇಕು. ಯಾಕೆ ಅಂದರೆ ಅವು ನಿತ್ಯ ಲೋಕಗಳಲ್ಲ, ರಿಲೇಟಿವ್ಲಿ ಅವರು ಲಾಂಗರ್ ಟೈಮ್ ಇರುತ್ತೆ ಹೊರತು ಅವು ಪರ್ಮನೆಂಟ್ ಅಲ್ಲ ಅವೆಲ್ಲ ಕೂಡ. ಆದರೆ ನನ್ನ ಲೋಕಕ್ಕೆ ಬಂದರೆ ಮಾತ್ರ ಮತ್ತೆ ಹುಟ್ಟೋ ಪ್ರಸಕ್ತಿನೇ ಇಲ್ಲ. ಅದನ್ನು ವಿವರಣೆ ಮಾಡ್ತಾ ಇದ್ದಾನೆ. ಮತ್ತೆ ಹುಟ್ಟೋದು ಯಾವಾಗ? ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಸೃಷ್ಟಿಯ ಕಾಲದಲ್ಲಿ ಹುಟ್ಟಿಲ್ಲ, ಪ್ರಳಯ ಕಾಲದಲ್ಲಿ ನಾಶ ಇಲ್ಲ. ಈ ಸ್ಟೇಜ್ ಬರೋದು ಯಾರಿಗೆ? ಮಹಾವಿಷ್ಣುವಿನ ಹತ್ರ ಹೋದವರಿಗೆ. ಅಲ್ಲಿ ಯಾರು ಹೋಗ್ತಾರೆ? ನಾನು ಏನು ಹೇಳ್ತೇನೆ ಅಲ್ಲೀಗ ಅದನ್ನು ಕೇಳ್ತಾರಲ್ಲ, ಅವ್ರು ಹೋಗ್ತಾರೆ ಅಂತ ಭಗವಂತ ಹೇಳ್ತಾರೆ. ಇದು ಟೆಕ್ಸ್ಟ್. ಇದು ಈ ದೃಷ್ಟಿಯಿಂದ ಮೋಕ್ಷಕ್ಕೆ ಟೆಕ್ಸ್ಟ್ ಹೋದರೆ ಇಂಜಿನಿಯರಿಂಗ್ ಓದಿದರೆ ಇಂಜಿನಿಯರ್ ಆಗ್ತಾರೆ, ಮೆಡಿಕಲ್ ಓದಿದ್ರೆ ಡಾಕ್ಟರ್ ಆಗ್ತಾರೆ, ಭಗವದ್ಗೀತೆಯ ತತ್ವ ತಿಳ್ಕೊಂಡ್ರೆ ಅವನು ಸಾಧರ್ಮ್ಯವನ್ನು ಪಡಿತಾನೆ, ಮೋಕ್ಷಕ್ಕೆ ಹೋಗ್ತಾನೆ, ಬೇರೆ ದಾರಿ ಅದಕ್ಕಿಲ್ಲ. ಇದನ್ನು ಭಗವಂತ ತಿಳಿಸ್ತಾ ಪ್ಲೂರಲ್ ಉಪಯೋಗಿಸ್ತಾರೆ. ಇದಂ ಜ್ಞಾನ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇ ಅಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಸರ್ಗ ಅಂದರೆ ಸೃಷ್ಟಿ, ಪ್ರಳಯ ಅಂದರೆ ಸರ್ವನಾಶ. ಸೃಷ್ಟಿ ಕಾಲಕ್ಕೆ ಸೃಷ್ಟಿ ಇಲ್ಲ, ಸರ್ವನಾಶಕ್ಕೆ ಸರ್ವನಾಶ ಇಲ್ಲ. ಅಲ್ಲಿ ಬಹುವಚನ ಇದೆ. ಯಾತಕ್ಕೆ ಬಹುವಚನ ಅಂದರೆ ಒಬ್ಬಿಬ್ಬರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋದಲ್ಲ, ತುಂಬ ಜನ ಮೋಕ್ಷಕ್ಕೆ ಹೋಗಿದ್ದಾರೆ ಈಗಾಗಲೇನೆ, ತುಂಬ ಜನ ದಾರಿಯಲ್ಲಿ ಮೋಕ್ಷ ಕಂಡವರಿದ್ದಾರೆ. ಒಂದು ಇನ್ನೊಂದು ಅಲ್ಲೂ ಕೂಡ ಬಹುವಾಗಿಯೇ ಇರ್ತಾರೆ ಹೊರತು